ನಿಮ್ಮನ್ನು ನಾನು ನಿಧಿ ಜ್ಞಾನದ ನಿಧಿ ಪಕ್ಕದಲ್ಲಿ ಇಟ್ಟುಕೊಂಡು ಜ್ಞಾನವೇ ಕೇಳಲಿಲ್ಲ, ಸಂಸಾರ ಕೇಳಿದೆ, ಜ್ಞಾನ ಕೊಡಿ ಎಂದು ಕೇಳಿದರೆ ಆಕೆ ಅವರು ಹೇಳ್ತಾ ಇದ್ದಾರೆ, ನಾನಲ್ಲ ನಿನಗಾಗಿ ಭಗವಂತನೇ ಬರ್ತಾ ಇದ್ದಾನೆ, ಭಗವಂತನೇ ಬರ್ತಾ ಇದ್ದಾನೆ ಅಂತ ತಿಳಿಸಿಕೊಟ್ರು. ಇತ್ತ ದೇವರ ಭಗವದ್ ರೂಪ ಅಂದ್ರೆ ತಮಿಳುನಾಮಕ ಭಗವಂತ ಆಕೆಯ ಗರ್ಭದಲ್ಲಿ ಕ್ಷಣಕಾಲ ನಿಂತ. ನಿಂತ ಕೂಡಲೇ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಭಗವಂತನ ಸನ್ನಿಧಾನ ಅದ್ಭುತವಾದ ತೇಜಸ್ಸನ್ನು ಕೊಡ್ತಾ ಇದೆ ಆಕೆಯಲ್ಲಿ. ಭಗವಂತ ಪ್ರಾದುರ್ಭೂತನಾಗಿ ನಿಂತ, ಹುಟ್ಟೋದು ಅಳೋದು ಯಾವುದೂ ಇಲ್ಲ, ಸಾಕ್ಷಾತ್ ರೂಪದಿಂದ ನಿಂತಿದ್ದಾನೆ. ಸ್ವಾಮಿ ಋಷಿ ರೂಪದಿಂದ ಬಂದಿದ್ದಾನೆ, ಎಲ್ಲರೂ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡಿ ಪುನಃ ಕರ್ದಮ ಪ್ರಜಾಪತಿಗಳು ಕೇಳುತ್ತಾ ಇದ್ದಾರೆ, ಸ್ವಾಮಿ ನೀ ಬಂದಿದ್ದೀಯ, ನನಗೆ ಸನ್ಯಾಸಕ್ಕೆ ಅರ್ಪಣೆ ಕೊಡು ಅಂದ್ರೆ ತಥಾಸ್ತು ಅಂತ ಹೇಳುತ್ತಾ ಇದ್ದಾರೆ. ಅದ್ಭುತವಾಗಿದೆ ಭಾಗವತದಲ್ಲಿ. ಅವರು ಸನ್ಯಾಸ ತಗೊಂಡ ಮೇಲೆ ತಪಶ್ಚರ್ಯ ಮಾಡಿದ ರೀತಿ ಹೇಗೆ, ಸರ್ವತ್ರ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಇಡೀ ಭೂಮಿಯನ್ನ ತಿರುಗಾಡುತ್ತಾ ಭಗವಂತನಲ್ಲೇ ಮನಸ್ಸಿಟ್ಟು ಅವನ ಸನ್ನಿಧಾನವನ್ನ ಸೇರಿದರು ಅಂತ ಕರ್ದಮ ಪ್ರಜಾಪತಿಗಳ ಚಿಂತನೆಯನ್ನು ಕೊಡತಾ ಇದ್ದಾರೆ. ತದನಂತರ ತಾಯಿ ಮಗನ ಹತ್ರ ಬರ್ತಾ ಇದ್ದಾಳೆ, ಬಂದು ಜ್ಞಾನ ಬೇಕಲ್ವಾ, ಇಲ್ಲಿ ದೇವಹೂತಿ ದೇವಿ ಸ್ವಾಮಿ ಹತ್ರ ಬಂದದ್ದು, ಒಳಗಿದ್ದ ಸ್ವಾಮಿ ಕರ್ಕೊಂಡು ಬರ್ತಾ ಇದ್ದಾನೆ, ಅಪೇಕ್ಷಾ ಕೊಡತಾನೆ, ಕೊಟ್ಟು ಮಾಡಿಸ್ತಾನೆ ಅಂತ ಅರ್ಥ. ಅಂದ್ರೆ ಎಲ್ಲಿಗೆ ಹೋಗುತ್ತೆ ನಮಗೆ, ಯಾರಿಗಾದರೂ ಸರಿ ಈ ಅಪೇಕ್ಷಾನೇ ಬರ್ತಾ ಇಲ್ಲ, ಈ ಕೇಳಬೇಕನ್ನೋ ಬುದ್ಧಿಯೇ ಬರ್ತಾ ಇಲ್ಲ, ನಮ್ಮ ಪಾಡಿ ನಾವು ಕೂತಿದ್ದೀವಿ ಅಂದ್ರೆ ಒಳಗಿರೋ ಸ್ವಾಮಿ ಸೈಲೆಂಟ್ ಆಗಿದ್ದಾನೆ ಅಂತ ಅರ್ಥ, ಒಳ ಕರ್ಕೊಂಡು ಬರ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಅದಕ್ಕೆ ಅಡ್ಡಿಯಾದ ಏನೋ ಕೂತಿದೆ ಅಂತ ಅರ್ಥ, ನಮ್ದೇ ಏನೋ ಕೂತಿದೆ ಗಂಟು, ಅದಕ್ಕೆ ಸ್ವಾಮಿ ಬುದ್ಧಿ ಕೊಡ್ತಾ ಇಲ್ಲ, ಹೌದ್ ತಾನೆ. ಆದ್ದರಿಂದ ಆಕೆಯನ್ನು ಕರ್ಕೊಂಡು ಬಂದ, ಕೇಳ್ತಾ ಇದ್ದಾಳೆ, ಹೇ ಸ್ವಾಮಿ, ಮಗನನ್ನ ಕೇಳ್ತಾ ಇದ್ದಾಳೆ, ಮಗ ಅಂತ ಪರಿಚಯ ಇದೆ, ಭಗವಂತ ಎಂಬ ಎಚ್ಚರವೂ ದೇವರು ಕೊಟ್ಟಿದ್ದಾರೆ, ಆತ ಕೊಟ್ಟರೆ ಉಂಟು, ಇಲ್ಲದ ಇಲ್ಲ ನೋಡಿ, ಇಲ್ಲದಿದ್ರೆ ಭಗವಂತನ ಅದ್ಭುತವಾದ ಚಳಿಯಂತಹದ್ದು. ಯಶೋಧಾದೇವಿಯಾಗಿದ್ದಾಗ ಕೃಷ್ಣ ಅಂತ ತನ್ನ ಕೈಯಲ್ಲಿ ಸಿಕ್ಕಿದ್ದಾಗ ಮಗ 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 ಅಂತಲೇ ನೋಡಿದ್ದು, ಕೃಷ್ಣನಿಗೆ ಹಸಿವೆ ಆಗಿದೆ ಅಂತಲೇ ಹಾಲು ಕುಡಿಸಿತ್ತು, ಕೃಷ್ಣನಿಗೆ ಏನಾಗುತ್ತೋ ಅಂತ ಹೆದರಿಕೆಯಿಂದ ಯಂತ್ರ ಮಂತ್ರ ಎಲ್ಲ ಉಪ್ಪು ಬೇವು ಏನು ನಿವಾಡಿಸ್ ತೆಗೆಯೋದು ಎಲ್ಲ ಮಾಡಿದ್ದು, ಎಲ್ಲ ಮಾಡಿಸ್ಕೊಂಡ ಪಾಪ, ಏನು ಬೇಡದ ಎಲ್ಲ ಮಾಡಿಸ್ಕೊಂಡ. ಆದರೆ ನೋಡಿ ಸುಮ್ಮನೆ ಕೂತು ಎಲ್ಲ ಮಾಡಿಸ್ಕೊಡುವ ಏನ್ ಕೊಟ್ಟ, ಒಳಗೆ ತಾಯಿ ಒಳಗೆ ದೇವರು ಎಂಬ ಎಚ್ಚರ ಸ್ವಿಚ್ ಆಫ್ ಮಾಡಿಬಿಟ್ಟ, ಮಗ ಅಂತಲೇನೆ ಕೊಟ್ಟ. ಆದರೆ ಅದೇ ಸ್ವಾಮಿ ಅದೇ ಯಶೋಧಾದೇವಿಗೇನೆ ಬಕುಲಾದೇವಿಯಾಗಿದ್ದಾಗ ಬಕುಳೆ ಮಾಲಿಕೆಯಾಗಿ ಬಂದಾಗ ಒಳಗೆ ತನ್ನ ಎಚ್ಚರ ತಾನು ಕೊಟ್ಟ ಭಗವಂತ. ಹೇಗೆ ಮಾಡಿದ್ದು ಗೊತ್ತು, ಎಷ್ಟು ಜನ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ನೋಡಬೇಕದು, ಜ್ಞಾನಿಗಾನ್ ಜ್ಞಾನ ಸಾಧನ ಅಂತ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ. ಅದರಲ್ಲಿ ಬಕುಲಾದೇವಿ ಶ್ರೀನಿವಾಸನ ಸೇವಾ ಮಾಡಿದ್ದು, ಪೆಟ್ಟಾಯಿತಲ್ಲ ಆತನಿಗೆ, ಅನ್ನ ಪಾನ ಔಷಧಾದ್ಯೈಹಿ ಶ್ರೀನಿವಾಸಂ ನಿರಾಮಯಂ, ಏನು ರೋಗವೇ ಇಲ್ಲದಂತಹ ಸ್ವಾಮಿಗೆ ಹಸಿವೇ ಇಲ್ಲದಂತಹ ಸ್ವಾಮಿಗೆ ಸೇವಾ ಮಾಡಿದ್ದಂತೆ. ಹೇಗೆ ಅನ್ನ ಪಾನ ಔಷಧಾದಿಗಳಿಂದ ಹೇಗೆ ಮಾಡಿದ್ದು ಅಂದ್ರೆ, ಇವನಿಗೆ ಹಸಿವೆ ಇಲ್ಲ ಅಂತ ತಿಳಿದೇ ಊಟಕ್ಕೆ ಹಾಕಿದ್ದು, ಇವನಿಗೆ ಪೆಟ್ಟೇ ಆಗಲ್ಲ ಅಂತ ತಿಳ್ಕೊಂಡೆ, ಪೆಟ್ಟಂತೆ ಕಾಣುವಂತಹ ಗಾಯದಂತೆ ಮಾಡಿಕೊಂಡಿದ್ನಲ್ಲ, ಇವನಿಗೆ ಪೆಟ್ಟಾಗಲ್ಲ, ಇವನ್ ನಾಟಕ ಆಡತಾ ಇದ್ದಾನೆ ಅಂತ ತಿಳಿದೇ ಔಷಧ ಹಚ್ಚಿದ್ರಂತೆ. ಯಾರು? ಬಕುಳಾದೇವಿ. ಆದರೆ ಯಶೋಧೆ ಆಗಿದ್ದಾಗ ಏನಾಗತ್ತೋ ಅಂತ ಒಟ್ಟಾಡಿಬಿಟ್ಟಿದ್ದು, ಇಲ್ಲಿ ಇವನಿಗೇನೂ ಆಗಲ್ಲ ಅಂತ ಕನ್ಫರ್ಮೇಶನ್ ಕೂತಿದೆ. ಒಬ್ಬ ಜೀವಿಗೆ ಈ ತರ ಜ್ಞಾನ ಬರಲಿಕ್ಕಾಗಲಿ ಜ್ಞಾನ ತಿರೋಧಾನ ಆಗ್ಲಿಕ್ಕಾಗಲಿ ಒಡಗಿದ್ದ ಸ್ವಾಮಿ ಕಾರಣ ತಾನೆ, ಅವರ ಕರ್ಮಾನುಸಾರ ಸ್ವಾಮಿ ಕೊಟ್ಟರೆ ಉಂಟು ಜ್ಞಾನ, ಇಲ್ಲದಿದ್ರೆ ಇಲ್ಲ. ಆ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಭಗವಂತನ ಚಿಂತನೆ ಬರ್ತಾ ಇದೆ. ನಮಸ್ಕಾರ ಮಾಡಿ ಕೇಳತಾ ಇದ್ದಾಳೆ, ಹೇ ಸ್ವಾಮಿ, ನಿರ್ವಿಣ್ಣಾಂ ಅತಿತರಾಂ ಅಸದಿಂದ್ರಿಯ ತರ್ಪಣ. ಒಳ್ಳೆ ಪ್ರಶ್ನೆ. ಸ್ವಾಮಿ, ಇಷ್ಟು ಕಾಲ ಸಂಸಾರದಲ್ಲಿ ಬಿದ್ದಿದ್ದೇನೆ, ಸಂಸಾರ ಬಿದ್ದಿದೆಯಾ, ಚೆನ್ನಾಗಿಲ್ವಾ ಸಂಸಾರ? ಇಲ್ಲ, ಸುಖ ಪಡ್ಲಿಕ್ಕಾಗಿ ಪ್ರಯತ್ನ ಪಟ್ಟು ಪಟ್ಟು ಸೋತಿದ್ದೇನೆ ಎಂದು. ಇಡೀ ನಮ್ಮ ಜೀವನದ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಇಡೀ ನಮ್ಮ ಜೀವನ ಏನು ಅಂದ್ರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಹೌದಲ್ವೋ? ಎಕ್ಸಿಸ್ಟೆನ್ಸ್ ಅಲ್ಲ, ಏನು ಸುಖ ಪಡಲಿಕ್ಕೆ ಪ್ರಯತ್ನ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾಲಿಗೆಯಿಂದ ಕಿವಿಯಿಂದ ಕಣ್ಣಿಂದ ಎಲ್ಲಾ ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಅಷ್ಟೇ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ. ಅದು ಕಾಫಿ ಆಗಿರ್ಬೋದು, ಹಾಲಾಗಿರ್ಬೋದು, ಫಲಾರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಏನೋ ಕೇಳಬಹುದು, ಮಾತಾಡಬಹುದು, ಏನಾಗಿರ್ಬಹುದು, ಎಲ್ಲಾ ಇಂದ್ರಿಯಗಳಿಂದ ಸುಖಕ್ಕಾಗಿ ಪ್ರಯತ್ನ ಇಷ್ಟೇ ಹೇಳಿದ್ದು. ಅದು ಹೇಳ್ತಾರೆ ಅಸದಿಂದ್ರಿಯ ತರ್ಪಣ. ಅಂದ್ರೆ ಈ ತಪ್ಪಾದ ರೀತಿಯಲ್ಲಿ ತೃಪ್ತಿ ಪಡಲಿಕ್ಕೆ ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾಗಿದ್ದೇನೆ. ಆ ಪ್ರಯತ್ನ ಎಂಥದ್ದು ಅಂದರೆ ನಮ್ಮ ನೆರಳು ಬೀಳತಾ ಇರುತ್ತಲ್ಲ, ನೆರಳಿನ ಹಿಂದೆ ಓಡಿದರೆ ಸಿಗೋದೇ ಇಲ್ಲ. ಸಿಗತ್ತಾ ನಮ್ಮ ನೆರಳು? ನಮ್ಗೆ ಸಿಗತ್ತಾ? ನಾವ್ ಎಷ್ಟೆಷ್ಟು ಮುಂದಕ್ಕೆ ಹೋಗ್ತೇವೋ ಅದು ಇನ್ನೂ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆ ಥರ ಆಯ್ತಯ್ಯ, ಸುಸ್ತಾಗಿದ್ದೇನೆ. ಯಾಕೆ ಹೀಗೆ ಅಂದರೆ ಪದಾರ್ಥ ಒಂದಾ ನಮ್ಗೆ ಸುಖ ಕೊಡೋದು ಯಾವುದು? ಪದಾರ್ಥ ಇರಬೇಕು. ಕಾಫಿ ಕುಡಿದ್ರ ಬೆಳಿಗ್ಗೆ? ಒಂದ್ ಟ್ರಿಪ್ ಆಯ್ತು, ಇನ್ನೊಂದು ಟ್ರಿಪ್ ಕಾದಿದ್ದೀರ? ಹೌದಲ್ವಾ? ಬಿಟ್ಬಿಡ್ತೇನೆ, ಚಿಂತೆ ಮಾಡಿ. ಹಾಲು ಕುಡಿದೀರ, ಕಾಫಿ ಕುಡಿದೀರ, ಸುಖ ಬಂತು, ಬಂದ್ರೆ ತಾನೇ ನೀವು ಕುಡಿಯೋದು. ಹೇಗ್ ಬಂತು? ಕಾಫಿಯಿಂದ ಸುಖ ಬಂತು, ಹಾಲಿಂದ ಸುಖ ಬಂತು ಅಂತ ಹೇಳ್ತಾ ಇದ್ದೀರ. ಸುಖ ಅಲ್ಲಿಂದ ಬರುತ್ತೆ. ಇನ್ನೊಂದು ನಾಲಿಗೆ ಬೇಕಲ್ಲ, ಆದ್ರೆ ಎರಡರಿಂದ ಬಂತು, ಇಂದ್ರಿಯದಿಂದ ಸುಖ, ಪದಾರ್ಥದಿಂದ ಸುಖ. ಹೋಗ್ತಾನೆ? ಹೋಗ್ತೀರಾ? ಅಲ್ಲ ಅಂತಂದ್ರು. ಏನದು? ಪದಾರ್ಥ ಸುಖ ಕೊಡಲ್ಲ, ಇಂದ್ರಿಯಗಳು ಸುಖ ಕೊಡಲ್ಲ. ಇದೇನು ಹೊಸದ ಹೇಳ್ತೀರಲ್ಲ ಅಂದ್ರೆ ಪದಾರ್ಥದೊಳಗಿರುವ ದೇವ ಸುಖ ಕೊಡತಾನೆ, ಇಂದ್ರಿಯಗಳೊಳಗಿರುವ ದೇವರು ಸುಖ ಕೊಡತಾ ಇದ್ದಾರೆ. ಕಾಮನ್ ಸಿಂಪಲ್ ಲಾಜಿಕ್ ನೋಡಿ, ಚೇತನನಿಗೆ ಸುಖ ಕೊಡಲಿಕ್ಕೆ ತಾಕತ್ತು ಜಡಕ್ಕಿಲ್ಲ. ಚೇತನಕ್ಕೆ ಸುಖ ಬರುವಂತೆ ಮಾಡುವುದು ಇನ್ನೊಂದು ಚೇತನ ಮಾಡುತ್ತಷ್ಟೇ ಹೊರತು ಜಡಕ್ಕಿಲ್ಲ. ನೋಡಿ, ಅದೂ ನಮಗೆ ಅರ್ಥ ಆಗ್ಲಿಲ್ಲ. ಈ ಕಾಫಿಯೇ ನಮ್ಗೆ ಸುಖ ಕೊಡುತ್ತೆ ಅಂತ ನೋಡಿ. ಒಂದು ವೇಳೆ ಯಾವುದೋ ಟೆನ್ಷನ್, ಯಾರೋ ಹೊಡಲಿಕ್ಕೆ ಬರ್ತಾರೆ, ಮಾಡಲಿಕ್ಕೆ ಬರ್ತಾ ಇರ್ತಾರೆ, ಏನೋ ಏನೋ ಇದೆ, ಬಹಳ ಟೆನ್ಷನ್ ಕೂತಿದ್ದಾರೆ, ಏನೋ ಬ್ಲಾಸ್ಟ್ ಆಗಿ ಹೋಗ್ತಿದ್ದಾರೆ, ಆದ್ರೆ ಹೊರಗೆ ಹೇಳ್ಕೊಳ್ಲಿಕ್ಕಿಲ್ಲ, ಸೈಲೆಂಟ್ ಆಗಿ ಕೂತಿದ್ದಾರೆ. ಎದುರಿಗಿದ್ದವ್ರಿಗೆ ಅದು ಗೊತ್ತಿಲ್ಲ. ಅವರೇನ್ ಮಾಡಿದ್ದಾರೆ? ಕಾಫಿ ತಂದು ಕೊಟ್ರು ಕೈಯಲ್ಲಿ, ಕುಡೀರಿ ಅಂತ ಆಧಾರ ಮಾಡ್ತಾ ಇದ್ದಾರೆ. ಕುಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ, ಆತರ ಒಳಗೆ ಬ್ಲಾಸ್ಟ್ ಆಗಿ ಬಿಡ್ತಾ ಇದೆ. ಹೊರಗೆ ನೋಡಿದ್ರೆ ಹೇಳ್ಕೊಳ್ಲಿಕ್ಕಿಲ್ಲ, ಕುಡಿಯಲ್ಲ ಅಂದ್ರೆ ಯಾಕೆ ಅಂತ ಕೇಳ್ತಾರೆ. ಎಲ್ಲ ಹೇಳ್ಬೇಕು, ಏನ್ ಮಾಡ್ಬೇಕು, ಕುಡಿತಾರೆ. ಹೇಗಿರುತ್ತೆ? ಕುಡಿತಾ ಇದ್ರು ಕೂಡ ಏನು ಗೊತ್ತಾಗಲ್ಲ ಅವರಿಗೆ, ಏನೋ ಇರುತ್ತೆ. ಕೊನೆಗೆ ಇವರು ಹೇಗಿದ್ರಿ ಕಾಫಿ ಅಂತ ಹೇಳಿದ್ರೆ ಕೊಟ್ಟಿರಾ ಅಂತ ಹೇಳ್ತಾರೆ. ಮನಸ್ಸೆಲ್ಲೋ ಇದೆ. ಪದಾರ್ಥವೇ ಸುಖ ಕೊಡೋದಾದರೆ ಆಗ್ಲೂ ಸುಖ ಕೊಡಬೇಕಾಗಿತ್ತು, ಕೊಡಲ್ಲ. ಯಾಕೆ? ಸ್ವಾಮಿ ಪದಾರ್ಥದಲ್ಲಿದ್ದು ಪದಾರ್ಥ ನೆಪ ಮಾಡಿ ಅವ ಸುಖ ಕೊಡುತ್ತಾನೆ. ಕೊಡೋ ರೀತಿ ಗೊತ್ತಾ? ಪದಾರ್ಥದಲ್ಲಿರುವ ಭಗವತ್ ರೂಪ ನಮ್ಮ ನಾಲಿಗೆಯಲ್ಲಿರುವ ಭಗವತ್ ರೂಪಕ್ಕೆ ಸೇರಿದರೇನೆ ರುಚಿ ಗೊತ್ತಾಗುತ್ತೆ. ಅವ ಬರಲಿಲ್ಲ, ಕೊಡ ಕಾಫಿ ಕುಡಿದ್ರು ಕೂಡ ಏನು ಸುಖ ಬರಲ್ಲ. ಅದಕ್ಕೆ ಹೇಳ್ತಾರೆ ಪಕ್ಕದವರೆಲ್ಲ ಚೆನ್ನಾಗಿ ಕುಡಿತಾ ಇರ್ತಾರೆ, ಏನೋ ರೀ ಇವತ್ತು ನಮ್ಮ ನಾಲಿಗೆ ಏನೋ ಆಗ್ಬಿಟ್ಟಿದೆ, ಏನು ಕುಡಿದ್ರು ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಹೌದಾ? ಮತ್ತೆ ಕಾಫಿ ಸುಖ ಕೊಡೋದಾದ್ರೆ? ಅದಕ್ಕೆ ಸ್ವಾಮಿ ಸುಖ ಕೊಡುತ್ತಾನೆ. ಪದಾರ್ಥದಲ್ಲೂ ಸ್ವಾಮಿಯೇ ಸುಖ ಕೊಡೋದು, ಇಂದ್ರಿಯದಲ್ಲೂ ಸ್ವಾಮಿಯೇ ಸುಖ ಕೊಡೋದು. ತಿಳ್ಕೊಂಡದ್ದೇನು? ಇಂದ್ರಿಯವೇ ಸುಖ ಕೊಡುತ್ತೆ, ಪದಾರ್ಥವೇ ಕೊಡುತ್ತೆ. ಅಂದ್ರೆ ಸಹಾಯ ಮಾಡುವುದು ಯಾರೋ ಒಬ್ಬರು ಮಾಡುತ್ತಾರೆ ಅಂತ ತಿಳ್ಕೊಂಡದ್ದು ಯಾರೋ ಒಬ್ಬರನ್ನ. ಆದ್ರೆ ಏನಾಯಿತು? ಇಡೀ ಜೀವನ ತಪ್ಪು ತಿಳುವಳಿಕೆ. ಭಗವಂತ ನಮಗೆ ಬೇಕಾದ್ದೆಲ್ಲ ಕೊಡತಾ ಇದ್ದರೆ ದೇವರ ಕುರಿತೇ ಚಿಂತನೆ ಮಾಡದೆ ಬೇರೆ ಯಾರೋ ಕೊಡತಾರೆ ಅಂದ್ರೆ ಆ ಜೀವನ ತಪ್ಪಾಯಿತಲ್ಲ. ಆ ಥರ ಆಯ್ತಯ್ಯ, ನನಗೆ ಪರಿಚಯ ಮಾಡಿಕೊಡು ನಿನ್ನ ತತ್ವವನ್ನ. ಅವಾಗ ಸ್ವಾಮಿ ಅಂದ, ನನ್ನ ಪರಿಚಯ ಮಾಡಿಕೊಡಬೇಕಾದ್ರೆ ಮತ್ತ ಶುರು ಮಾಡಬೇಕು. ಏನು ಸೃಷ್ಟಿ? ಭಾಗವತ ಕೇಳೋ ಕಾಲಕ್ಕೆ ಪ್ರಾಮಾಣಿಕವಾಗಿ ಹೇಳಿ. ಭಾಗವತ ಕೇಳೋ ಕಾಲಕ್ಕೆ ಸರಿ, ಎಲ್ಲಾ ಭಾಗವತ ಕೇಳೋ ಕಾಲಕ್ಕೂ ಚೂರು ನಿದ್ದೆ ಬರುತ್ತೆ? ಇಲ್ಲದಿಲ್ಲ, ಜಾಸ್ತಿ ನಿದ್ದೆ ಯಾವಾಗ ಬರುತ್ತೆ ಹೇಳಿ? ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ಒಳ್ಳೆ ನಿದ್ದೆ, ಸ್ಟ್ರಾಂಗ್ ಡೋಸ್ ಯಾವಾಗ ಬರುತ್ತೆ ಅಂದ್ರೆ ಸೃಷ್ಟಿ ಚಿಂತನ ಹಿಡಿದಾಗ. ಈ ಗುಣ ಗುಣ ಗುಣದಿಂದ ಇದು, ಈ ತತ್ವದಿಂದ ಆ ತತ್ವ, ಅವರಿಂದ ಇವರು ಬಂದ್ರು, ಅವರಿಂದ ಇವರು ಬಂದ್ರು ಅಂದ್ರೆ ಯಾವ್ದರಿಂದ ಏನು ಬಂದ್ರೆ ನನಗೇನಾಗ್ಬೇಕು ಅಂತ ಪರಮ ವೈರಾಗ್ಯಶಾಲಿಗಳು ನಾವು, ಏನು ಬೇಕಾಗಿಲ್ಲ. ಹೌದ್ ತಾನೆ? ಇನ್ನೇ ಎರಡನೇದು ಯಾವುದು? ಇನ್ನ ಸ್ಟ್ರಾಂಗ್ ಡೋಸ್ ವಂಶಾವಳಿ ಬಂದ್ರೆ ಸಾಕು. ಅದರಲ್ಲೂ ಹರಿವಂಶ ಮೊದಲನೇ ಪರ್ವ ಕೇಳೋ ಕಾಲಕ್ಕೆ ಆ ಪ್ರವಚನಕಾರರಿಗೆ ಭಗವಂತನೇ ತಾಕತ್ತು ಕೊಡಬೇಕಪ್ಪ. ಯಾಕೆ ಇವರಿಗೆ ಕೂತವರೆಲ್ಲ ನಿದ್ದೆ ಇರ್ತಾರೆ, ಎಲ್ಲರೂ ಪ್ರತ್ಯಕ್ಷ ನೋಡ್ತಾ ಇರ್ತೀವಿ, ಎಲ್ಲರೂ ಕಣ್ಣು ಮುಂಚೆ ಕೂತಿರ್ತಾರೆ, ಯಾರು ಕಣ್ಣು ತೆಗೆದೇ ಇರೋದಿಲ್ಲ, ತೂಕಡಿಸ್ತಾ ಇರ್ತಾರೆ. ಅಲ್ಲಿ ನೋಡಿ ವಿಶೇಷ, ಎದುರಿಗೆ ತೂಕಡಿಸ್ತಾ ಇರ್ತಾರೆ, ತೂಕಡಿಸ್ತಾ ಇದ್ದಾರಲ್ಲ ಅಂತ ನಿಲ್ಲಿಸಿಬಿಟ್ರೆ ಥಕ್ಕಂದು ಕಣ್ಣು ತೆಗೆದು ಯಾಕೆ ಆಚಾರ ನಿಲ್ಲಿಸಿದ್ದೀರಾ ಅಂತ ಹೇಳ್ತಾರೆ, ಯಾಕೆ ನಿಲ್ಲಿಸಿದ್ದೀರಾ ಅಂತ ಕೇಳ್ತಾರೆ. ಹೇಳಿದ್ರೆ ನಾ ಕೇಳಲ್ಲ, ಏನು ಮಾಡಬೇಕು? ಅವಾಗ ಎಷ್ಟು ಆ ಹೇಳುವಂತ ಪ್ರವಚನಕಾರರಿಗೆ ಅನುಸಂಧಾನ ಎಷ್ಟಿರಬೇಕು ಅಂದ್ರೆ, ಇವರಿಗೆಲ್ಲ ನಾನು ಹೇಳ್ತಾ ಇರೋದು, ಎದುರಿಗೆ ಸುಖಾಚಾರ ಕೇಳ್ತಾ ಇದ್ದಾರೆ, ಅವರಿಗೆ ಮಾತ್ರ ಹೇಳಬೇಕಾದ ಒಂದು ಸ್ಥಿತಿ ಬರುತ್ತೆ. ಆದರೆ ಸೃಷ್ಟಿ ಚಿಂತನ ಬಹಳ ವಿಶೇಷವಾದ್ದು. ಯಾಕೆ ಮಾಡಬೇಕು ಸೃಷ್ಟಿ ಚಿಂತನ ಅಂದ್ರೆ, ಹೇಳ್ತಾರೆ ನಮ್ಮ ಸುತ್ತೂ ಇರುವ ಬಂಧನವೇ ಲಿಂಗದೇಹ, ಆ ಲಿಂಗದೇಹ ಪ್ರಕೃತಿಯಿಂದ ಬಂದದ್ದೇನೆ. ಹೌದಾ? ಆ ಸೃಷ್ಟಿಯನ್ನು ಚಿಂತನೆ ಮಾಡಿದರೆ ಲಿಂಗದೇಹ ಒಡೆದು ಹೋಗುತ್ತೆ. ಇಷ್ಟು ಒಳಗಿನ ಪ್ರಾಫಿಟ್. ಅದನ್ನು ಎಷ್ಟು ಸಲ ಕೇಳ್ತೀವಿ, ಅಷ್ಟು ಅಷ್ಟು ನಮ್ಮೊಳಗೆ ಎಲ್ಲಾ ರೋಗಗಳು ಪರಿಹಾರ ಆಗಿ ಭಗವಂತನ ಅಪರೂಪದ ಚಿಂತನೆ ಬರ್ತಾ ಬರುತ್ತೆ. ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಅಮ್ಮ ಪ್ರಕೃತಿ ಎಂಟು ವಿಧ ಶುರು ಮಾಡುತ್ತಾ ಇದ್ದಾರೆ. ಸಾಂಖ್ಯಯೋಗವನ್ನು ಹೇಳಿದ್ರು. ಸಾಂಖ್ಯಯೋಗ ಅಂದ್ರೆ ಜ್ಞಾನಯೋಗ, ಜ್ಞಾನಯೋಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಮ್ಮ ನಿನ್ನ ಸುತ್ತ ಇರುವ ಬಂಧ ಏನಿದೆ ಅದು ಎಂಟು ರೀತಿಯಾದ ಪ್ರಕೃತಿಯಿಂದ ಬಂದದ್ದು. ಎಂಟ ಪ್ರಕೃತಿ? ಹೌದು ಅಂದ್ರು. ಇಡೀ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು, ಐದು ಹೋದಾನೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚತನ ಮಾತ್ರ, ಇಪ್ಪತ್ತು, ಇಪ್ಪತ್ತೈದು ತತ್ವಗಳು. ಅರೆ ಇಪ್ಪತ್ನಾಲ್ಕ ಇಪ್ಪತ್ತೈದ, ಇಪ್ಪತ್ನಾಲ್ಕು ಹೌದು ಇಪ್ಪತ್ತೈದು ಹೌದು. ಅದಕ್ಕೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಬೇಡ ಅಂದ್ರು. ಅದು ಇಪ್ಪತ್ತೈದು ತತ್ವ, ಅದನ್ನ ಚೂರು ಕಾಂಪ್ಯಾಕ್ಟ್ ಮಾಡಿಬಿಟ್ರೆ ಎಂಟಾಗುತ್ತೆ, ಇನ್ನೇನು ಇಲ್ಲ. ಇಡೀ ಪಂಚಭೂತ ಪಂಚ ತನ್ಮಾತ್ರ ಒಂದರಲ್ಲಿ ಒಂದು ಸೇರಿಸಿದರೆ ಐದು, ಹೌದ್ ತಾನೆ? ಇನ್ನು ಎಂಟು ಅಂದ್ರೆ ಮೂರು ಬೇಕು. ಮೂರು ಯಾವುದು ಅಂದ್ರೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವದಲ್ಲೇ ಬುದ್ಧಿ ಮನಸ್ಸು ಸೇರಿಕೊಂಡು ಬಿಟ್ರೆ ಉಳಿಯೋದೆಷ್ಟು ಅಂದ್ರೆ ಆ ಮನಸ್ಸಿನಲ್ಲಿ ಪ್ರಧಾನವಾದ ಇಂದ್ರಿಯ, ಅದರಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ ಬುದ್ಧಿ ಎಲ್ಲವೂ ಸೇರಿಸಿ ಒಂದು ಮುದ್ದೆ ಮಾಡಿದರೆ ಆ ಒಂದು ತತ್ವ ಬಂತು. ಅವಾಗೆ ಮೇಲಿಂದ ಮೂರು, ಕೆಳಗಿಂದ ಐದು, ಸೇರಿದ್ರೆ ಎಂಟು. ಎಂಟು ಪ್ರಕೃತಿಗಳು ಅಂತ ಹೇಳ್ತಾ ಇದ್ದಾರೆ. ಅದು ಹದಿನಾರು ಮಾಡಬಹುದು, ಎಂಟು ಮಾಡಬಹುದು, ಇಪ್ಪತ್ನಾಲ್ಕು ಮಾಡಬಹುದು, ಇಪ್ಪತ್ತೈದು ಮಾಡಬಹುದು, ವಿಸ್ತಾರ ಮಾಡಿದರೆ. ಇಂತಹ ಪ್ರಕೃತಿಗಳು ಆಯಾ ಶಬ್ದ ವಾಚ್ಯನಾದ ಭಗವಂತ ಅಲ್ಲಿ ನಿಂತಿದ್ದಾನೆ, ಅವನೇ ಆಯಾ ಪ್ರಕೃತಿಗಳಲ್ಲಿ ಏನು ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬ ಎಂಟು ರೂಪಗಳಿಂದಿದ್ದಾನೆ. ಈ ಎಂಟು ಪ್ರಕೃತಿಗಳಲ್ಲಿ ಎಂಟು ರೂಪಗಳನ್ನ ಸದಾ ಎಂಟು ಕಾಲಗಳಲ್ಲಿ ನೆನೆಯುವಂಥವರಿಗೆ ನಂಟು ಬಿಡಿಸಿಬಿಡುತ್ತಾನೆ. ಈ ಜಗತ್ತಿನ ನಂಟೇ ಬಿಡಿಸಿಬಿಡುತ್ತಾನೆ ಭಗವಂತ ಅಂತ ಅಪರೂಪದ ತತ್ವದ ಪರಿಚಯ ಮಾಡಿಕೊಡುತ್ತಾ ಮುಂದಕ್ಕೆ ಬಂದರು. ಇಷ್ಟು ತತ್ವ ಒಳಗಿಳಿಯಬೇಕಾದರೆ ಚೂರು ವೈರಾಗ್ಯ ಬೇಕಮ್ಮ. ಏನು ವೈರಾಗ್ಯ ಅಂದರೆ ಮಿಕ್ಕದ್ದು ಸಾಕು, ದೇವರೇ ಬೇಕು. ಮಿಕ್ಕದ್ದು ಸಾಕು ಅಂತ ಬರಬೇಕಾದ್ರೆ ವೈರಾಗ್ಯ ಬೇಕು, ಅಂದ್ರೆ ಅದ ಪರಿಚಯ ಆಗ್ಬೇಕು. ಪರಿಚಯ ಯಾವ ತರ? ಇದು ಬೇಡದ್ದು ಅಂತ ಪರಿಚಯ ಆಗ್ಬೇಕು. ಒಂದನ್ನ ಬಿಡಬೇಕಾದರೆ ಅದು ಬೇಡದ್ದು ಅಂತ ಪರಿಚಯ ಆದ್ರೆ ಬಿಡ್ತೀವಿ. ಬೇಕಾದ್ದು ಅಂತ ಪರಿಚಯ ಇದ್ದಾಗ ಬಿಡುದು ಬಿಡ್ಲಿಕ್ಕೆ ಆಗುತ್ತ? ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಇಡೀ ಸಂಸಾರ ಬೇಡದ್ದು, ಇದರ ಪರಿಚಯ ಬೇಕು. ಅಲ್ಲ ನನ್ನ ಬದುಕು ಬಹಳ ಚೆನ್ನಾಗಿದೆ ಅಂದ್ರೆ ಹೌದಾ, ಚೂರು ಪರಿಚಯ ಮಾಡಿಕೊಡುತ್ತೇನೆ ಅಂದ್ರು. ಏನು ಗರ್ಭಾವಸ್ಥೆಯಲ್ಲಿ ಹೊಟ್ಟೆಯಲ್ಲಿ ತಾಯಿ ಹೊಟ್ಟೆಯಲ್ಲಿ ನಾವು ಪಟ್ಟ ಅವಸ್ಥೆಯ ಪರಿಚಯ. ಅಯ್ಯೋ ನಮ್ ಗೊತ್ತ್ರಿ, ನೆನಪಿಲ್ಲ ಅಷ್ಟೇ, ಯಾರು ಪಟ್ಟಿಲ್ಲ, ಎಲ್ಲರೂ ಪಟ್ಟು ಬಂದವರೇ, ಎಲ್ಲ ಮರ್ತೋಗಿದ್ದೀವಿ. ಮರ್ತೋಗಿದ್ದಕ್ಕೆ ಹೀಗಿದ್ದೀವಿ. ಸ್ವಲ್ಪ ಬ್ಯಾಕ್ ಟು ಪೆವಿಲಿಯನ್, ಹಿಂದಿನದ್ದು ಫ್ಲಾಶ್ ಬ್ಯಾಕ್ ಕೊಡ್ತಾ ಇದ್ದಾರೆ. ಹೇಗಿದ್ದೀವಿ ನಾವು ಅಂತ, ತಾಯಿ ಹೊಟ್ಟೆಯಲ್ಲಿ ಇನ್ನೇನು ಕೈಕಾಲು ಬಂದು ಕೂಡಲೇ ಜೀವಿಗೆ ಆ ಕಾಲು, ನಾವು ಒಂದು ಗಂಟೆ ಕೂತ್ರೇನೆ ಕಾಲು ಆಚೆ ಕಾಲು ಈಚೆ ಆಗ್ತಾ ಇರುತ್ತೆ. ಅಂಥದ್ದು ತಾಯಿ ಹೊಟ್ಟೆಯಲ್ಲಿ ಹಾಗೇ ಇರಬೇಕು ಅಂತ ಆಗುತ್ತಾ? ಒಂದ್ಸಲ ಕಾಲು ಜಾಡಿಸಿದ್ರೆ ತಾಯಿ ಹೊಟ್ಟೆ ವಿಪರೀತ ನೋವು ಆಗುತ್ತೆ, ತಾಯಿಯನ್ನ ಬದುಕಲಿಕ್ಕಾಗಲ್ಲ, ಅಷ್ಟು ನೋವು ಬರ್ತಾ ಇರುತ್ತೆ. ಅದಕ್ಕೆ ಜೀವಿಗೆ ಏನ್ ಮಾಡ್ತಾರೆ, ನೀವು ಮೊಣಕಾಲ ಮೇಲೆ ಕೊಡ್ತೀರಾ, ಹಾಗೆ ಮೊಣಕಾಲು ಮೇಲಕ್ಕೆ ಮಾಡಿ ಎರಡು ಕೈ ಮುಂದಕ್ಕೆ ಮಾಡಿ ಕಟ್ಟಿ ಹಾಕ್ತಾನೆ. ಮಾತುರ ಅಬಾಧಾಯ, ತಾಯಿಗೆ ನೋವಾಗಬಾರದು ಈ ಮಗುವಿಂದ ಅಂತ ಕಟ್ಟಿ ಹಾಕ್ತಾನೆ. ಸ್ವಲ್ಪ ಹಾಕೊಳ್ಳಿ, ಇಡೀ ದಿನ ಹೀಗೇ ಕೂತಿರ್ಬೇಕು ಅಂದ್ರೆ ನಿಮ್ ಪರಿಸ್ಥಿತಿ ಕದಲ್ಬಾರದು. ಗೋವಿಂದ ಟ್ಯಾಬ್ಲೆಟ್ ಹಾಕೋಬೇಕು ರಾತ್ರಿ, ಹೌದಾ? ಹಾಗೆ ಅಷ್ಟು ತಿಂಗಳ ಕಾಲ ಕಾಲು ಕದಲದೆ ಕಟ್ಟಿ ಹಾಕಿದ್ರೆ ನೋವು ಹೇಗಿರಬೇಕು, ವಿಪರೀತ ನೋವು ಕಾಲಲ್ಲಿ ಕೈಗಳಲ್ಲಿ ಹಾಗೆ ಕಟ್ಟಿ ಹಾಕಿದ್ರೆ. ಇದಲ್ಲದೆ ಎಕ್ಸ್ಟ್ರಾ ಫೆಸಿಲಿಟಿ ಏನದು ಅಂತ ಹೇಳಿದ್ರೆ, ತಾಯಿ ಒಳ್ಳೆ ಭಯಕ್ಕೆ ಬರ್ತಾ ಇರತ್ತೆ. ಆ ಭಯಕ್ಕೆ ಹೇಗ್ ಬರುತ್ತೆ, ಗರ್ಭದಲ್ಲಿರುವ ಜೀವಿಯ ಪ್ರಾರಬ್ಧ ಕರ್ಮಾನುಸಾರ ತಾಯಿಗೆ ಭಯಕ್ಕೆ ಬರುತ್ತಂತೆ. ಅವನು ಮಹಾಪಾಪಿ ಆಗಿದ್ರೆ, ಅವನಿಗೆ ಬಹಳ ದುಃಖ ಆಗ್ಬೇಕಾಗಿದ್ರೆ ತಾಯಿಗೆ ಒಳ್ಳೆ ಉಪ್ಪು ಹುಳಿ ಖಾರ ತಿನ್ಬೇಕು ಅಂತ, ಏನು ಮೆಣಸಿನಕಾಯಿ ತಿಂದ್ರು ಕೂಡ ಅವರಿಗೆ ಆ ಬಾಳೆಹಣ್ಣು ತಿನ್ನಂಗಿರುತ್ತೆ. ಅವರಿಗೆ ಅವರು ಆ ಇಡೀ ಮೆಣಸಿನಕಾಯಿ ತಿಂತ ಕೂತಿರ್ತಾರೆ, ನಿಜವಾಗಿ ಹೇಳ್ತೇನೆ, ಭೀಕರವಾದ ಖಾರ ತಿಂತಾರೆ. ಏನಾಗುತ್ತೆ, ಆ ಖಾರದಿಂದ ಇಡೀ ಮೈಯೆಲ್ಲ ಉಜ್ಜಿದಂತಾಗಿ ಸರ್ವಾಂಗೋತ್ಥಿತ ವೇದನ ಮೈಯೆಲ್ಲ ಉರಿತಾ ಇರುತ್ತೆ. ಅದೊಂದಾಯ್ತಾ, ಒಂದು ಕಡೆ ಕಟ್ಟಿ ಹಾಕಿದ್ದಾರ, ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಚಿಕ್ಕದ ಮಾಮೂಲಿ ಗೊತ್ತಿರುತ್ತೆ, ಚಿಕ್ಕ ಮನೆ, ಹವಮಾನ ಹೋಮ ಆಯಿತು, ಜನನ ಕರೆದಿದ್ದಾರೆ, ದೀಕ್ಷಾ ಮನೆಯಲ್ಲಿ ಊಟ ಹಾಕ್ಬೇಕು ಅಂತ. ಏನ್ ಮಾಡ್ತಾರೆ, ಹೋಮ ಆದ ಕೂಡಲೇ ಸ್ವಲ್ಪ ಇರಲಿ ಅಂತ ಹೇಳಿ ಹೋಮ ಆದ ಜಾಗದಲ್ಲೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಸಾರಿಸಿ ಎಲೆ ಹಾಕ್ತಾರೆ. ಅಲ್ಲಿ ಕೂತವರ ಪರಿಸ್ಥಿತಿ ಹೇಳಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ, ಹೋಗ್ತಾ ಇರುತ್ತೆ, ಹೋಗ್ತಾನೆ. ಹಾಗೆ ಕುಂಪಟಿ ಮೇಲೆ ಕೂತಂತಿರುತ್ತೆ 98.4 ನಮ್ಮೊಳಗೆ ಹೊಟ್ಟೆಯಲ್ಲಿ ಟೆಂಪರೇಚರ್. ಒಂದು ಸಲ ನೋಡಿ, ಅದೇನ್ರಿ ಅಂತ ಟೆಂಪರೇಚರ್ ಏನೋ ಅಲ್ಲ ಅಂತೀರಾ? ಈ ಜರ್ನಿ ಮಾಡೋ ಕಾಲಕ್ಕೆ, ಎಲ್ಲಿ ಹೊರಗಡೆ ಅಲ್ಲ, ಹೊರಗಡೆ ಹೋದ್ರೆ ಜರ್ನಿ ಮಾಡೋ ಕಾಲಕ್ಕೆ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗ್ತೀರಾ, ಅದು ಗೊತ್ತಾಗಲ್ಲ. ಈ ಬ್ರಾಹ್ಮಣರು ಬ್ರಾಹ್ಮಣರೆ ಎಲ್ಲಾ ಸೇರಿಕೊಂಡು ಟೆಂಪೋ ಟ್ರಾವೆಲರ್ ಟ್ರಿ ಮಾಡ್ತಾ ಇರ್ತೀವಲ್ಲ ನಾವು, ಆ ಮಾಡೋ ಕಾಲಕ್ಕೆ ಎಲ್ಲಾ ಸೆಲ್ಲ ಹಾಕೊಂಡಿರ್ತಾರೆ. ಆ ಸೆಲ್ಲ ಇರಲ್ಲ, ಒಬ್ಬರ ಮೈ ಒಬ್ಬರ ಮೈ ತಾಕ್ತಾ ಇರುತ್ತೆ. ಆ ತಾಕೋ ಕಾಲಕ್ಕೆ ಒಬ್ಬರ ಮೈಯಿಂದ ಒಬ್ಬರ ಮೈಗೆ ಆ ಬಿಸಿ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅಪ್ಪಾನ್ಸ್ ಬಿಡ್ತಾ ಇರುತ್ತೆ, ಹೌದಲ್ವ? ಒಂದು 10 ನಿಮಿಷನೂ ಒಂದು ಗಂಟೆ ಕೊಡ್ಲಿಕ್ಕಾಗಲ್ಲ, ತಾಯಿ ಹೊಟ್ಟೆಯಲ್ಲಿ ಕುದಿತಾ ಇರುತ್ತದು ಅಂಥ ಬಿಸಿ. ಆ ಬಿಸಿಯಲ್ಲಿ ಕುದಿತಾ ಬಿದ್ದಿರಬೇಕು ಸಾಕಪ್ಪ ಅಂದ್ರೆ ಇನ್ನ ಎಕ್ಸ್ಟ್ರಾ ಫೆಸಿಲಿಟಿ ಇದೆ. ಏನದು ಬ್ಯೂಟಿಫುಲ್ ಫೆಸಿಲಿಟಿ ಕೊಡಿರ್ತಾರೆ ಸ್ವಾಮಿ ಅಂದ್ರೆ ಹೇಗೆ, ಎಲ್ಲಾ ಒಂದೇ ಮನೆಯಲ್ಲಿದ್ದು ಕಾಟ ಕಾಡಿಸೋದಕ್ಕೆ ಬಿಟ್ರೆ ಹೇಗಿರುತ್ತೋ ಆನಂದ, ಅದೇ ತರ ನಮ್ಮ ಹೊಟ್ಟೆಯಲ್ಲಿ, ತಾಯಿ ಹೊಟ್ಟೆ ಅಲ್ಲ ಎಲ್ಲಾ ಹೊಟ್ಟೆಯಲ್ಲಿ ಕೂಡ ಬ್ಯಾಕ್ಟೀರಿಯಾ ಫುಲ್ ಆಗಿರುತ್ತೆ, ಕ್ರಿಮಿಗಳು ತುಂಬಿರುತ್ತೆ. ಹಾ, ಇಲ್ಲದಿದ್ರೆ ನಾವು ಬದುಕಲಿಕ್ಕಾಗಲ್ಲ ನೋಡಿ. ಅದೇನ್ರಿ ನಮ್ಮ ಹೊಟ್ಟೆ ಹುಳುಗಳವ ಅಂದ್ರೆ, ಆ ಹುಳುಗಳು ಇದ್ರೇನೆ ಚೆನ್ನಾಗಿರ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಒಬ್ಬರಿಗೆ ಮುಖ ಕೈ ಕಾಲೆಲ್ಲ ಬಾಕ ಹೋಗ್ಬಿಟ್ಟಿದ್ರೆ ಡಾಕ್ಟರ್ ಹತ್ರ ಹೋದ್ರು, ಡಯಾಗ್ನೋಸಿಸ್ ಮಾಡಿದ್ರೆ ಏನ್ ಬಂತಪ್ಪ ಅಂದ್ರೆ, ನಿಮ್ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗಿದೆ, ಅದಕ್ಕೆ ನಿಮ್ ಮುಖ ಕೈಕಾಲ್ ಬಾತ್ ಹೋಗಿದೆ ಅಂತ ಹೇಳಿದ್ರಂತೆ. ಮತ್ತೇನ್ ಮಾಡ್ಬೇಕು, ಬ್ಯಾಕ್ಟೀರಿಯಾ ಇಂಜೆಕ್ಟ್ ಮಾಡಿದ್ರು. ಬ್ಯಾಕ್ಟೀರಿಯಾ ಹಾಕಿದರೆ ಅದು ಫುಲ್ ಹೊಟ್ಟೆ ತುಂಬಾ ಡೆವಲಪ್ ಆದರೆ ಅವಾಗೆಲ್ಲ ಸರಿ ಹೋಯಿತು. ಅಂದ್ರೆ ಹುಳಗಳ ಸಹವಾಸ ಸದಾ ಇರುತ್ತೆ ಹೊಟ್ಟೆಯಲ್ಲಿ. ಅಂತ ಹುಳಗಳ ಮಧ್ಯ ಎಕ್ಸಾಂಪಲ್ ಕೊಡಬೇಕಾದ್ರೆ, ಮನೆಯಲ್ಲಿ ಕಟ್ಟಿರುವ ಬಂದಿರುತ್ತಲ್ಲ ಹುತ್ತಿದ್ದಂಗೆ ಹೇಳ್ತಾ ಇದೆ, ಅಲ್ಲಿ ಒಂದ್ಸಲ ಕೂಡಿಸ್ಬಿಟ್ರೆ ನಮ್ಮನ್ನ ಆನಂದ ಬ್ರಹ್ಮ ಹೌದಾನೆ. ಹಾಗೆ ಈ ಜೀವನನ್ನ ಹುಳಗಳ ಮಧ್ಯೆ ಇಟ್ಟಿರ್ತಾನೆ ಸ್ವಾಮಿ. ಆ ಹುಳಗಳು ಸುಮ್ಮನೆ ಇರುತ್ತಾ ಕಚ್ಚಿ ಕಚ್ಚಿಕೊಳ್ತಾ ಇರುತ್ತೆ. ಹೇಳ್ತಾ ಇದ್ದಾರೆ, ಕ್ಷಣಂ ಕ್ಷಣಂ ಮೂರ್ಛಾನಾಪನ್ನ, ಕ್ಷಣ ಕ್ಷಣಕ್ಕೂ ಅಷ್ಟು ಹುಳಗಳು ಕಚ್ತಾ ಇದ್ರೆ ಮೂರ್ಛೆ ಹೋಗ್ತಾ ಇರ್ತಾರಂತೆ. ಇಷ್ಟು ಭೀಕರ ಪರಿಸ್ಥಿತಿಯಲ್ಲಿ ದೇವರು ಕೇಳ್ಕೊಂತಾನಂತೆ, ಸ್ವಾಮಿ ಯಾವಾಗ ಹೊರ ಹಾಕ್ತೀಯೋ ಮಹಾರಾಯ ಅಂತ. 1, 2, 3, 4 ಕ್ಷಣಗಳು ಗಣಾಂಕ ಮಾಡ್ತಾ ಇರ್ತಾನೆ, ಯಾವಾಗ ಹೊರಗೆ ಬಿಡ್ತೀನಾ ಅಂತೇಳಿ. ಆ ಬಿಡೋ ಕಾಲಕ್ಕೇನಾಗತ್ತೆ, ಹೊಟ್ಟೆಯಲ್ಲಿ ಒಳ್ಳೆ ಸ್ಪೇಸ್ ಇರುತ್ತೆ ಅಂತ ತಿರುಗಾಡ್ತಾ ಇರ್ತಾನೆ. ಇಷ್ಟು ಅವಸ್ಥೆ ಪಡ್ತಾ ಸ್ವಲ್ಪ ಕದಲಿಕಾದ ಜಾಗ ಇದೆ. ಇನ್ನು ಬರೋ ಕಾಲಕ್ಕೆ ಚಿಕ್ಕ ಮಾರ್ಗ, ಆ ಮಾರ್ಗದಲ್ಲಿ ಬರೋ ಕಾಲಕ್ಕೆ ಹೇಗಾಗುತ್ತೆ ಅಂದ್ರೆ, ನಾನಲ್ಲ ಭಾಗವತವೇ ಹೇಳುತ್ತೆ, ಇಕ್ಷು ಯಂತ್ರವತ್, ಈ ಕಬ್ಬಿನ ಯಂತ್ರದಲ್ಲಿ ಎರಡು ಚಕ್ರಗಳ ಮಧ್ಯೆ ಕಬ್ಬು ಹಾಕಿದ್ರೆ ಹೇಗೆ ಪ್ರೆಸ್ ಆಗಿಬಿಡುತ್ತೋ ಆ ತರ ಶರೀರ ಎಲ್ಲ ನಜ್ಜುಗುಜ್ಜಾಗಿ ಹೊರಗೆ ಬಿಡುತ್ತಾನೆ. ಭೀಕರ ನೋವು ಬಿದ್ದ ಕೂಡಲೇ ಹೊರಗಿನ ಗಾಳಿಯಿಂದ ಸ್ವಲ್ಪ ಎಚ್ಚರಾಗುತ್ತಂತೆ. ಚೇತನ ಹೋದ್ರೆ ಅಪ್ಪಾ ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಇರೋಣ ಅಂದ ಕೂಡಲೇ ಎಲ್ಲರೂ ಶುರು ಮಾಡುತ್ತಾರೆ. ಹುಟ್ಟಿದ ಮಗು ಒಳತಾನೆ ಇಲ್ಲ ಅಂತ ಡಾಕ್ಟರ್ ಕಂಪ್ಲೇಂಟ್ ಮಾಡಿದ ಕೂಡಲೇ ಪಾಪ ತನ್ನ ಪಾಡಿಗೆ ತಾನೆ ಇರೋದನ್ನ ಚೂಟಿ ಬಡವು ಎಲ್ಲ ಮಾಡಿ ಆಡುವಂತೆ ಮಾಡುತ್ತಾರೆ ನೋಡಿ. ಅವನು ಸುಮ್ಮನೆ ಬಿಡೋದೇ ಇಲ್ಲ. ನಂತರ ಆ ಹುಟ್ಟಿದ ಕೂಸಿಗೆ ಶುರು ಆಗತ್ತೆ. ಏನು ಹುಟ್ಟಿದ ಕಾಲಕ್ಕಿಂತ ಹೊಟ್ಟೆ ನೋವಾದರೆ ಹಾಲು ಕುಡಿಸ್ತಾರೆ, ಹಾಲು ಬೇಕು ಅಂದ್ರೆ ಔಷಧ ಹಾಕ್ತಾರೆ. ಹೌದಲ್ಲೇನ್ರಿ? ಹೌದು, ಗೊತ್ತಾಗತ್ತೆ ಹಸಿವೆ ಆಗತ್ತೆ. ಅಳೋದೊಂದು ಗೊತ್ತಾಗತ್ತೆ, ಅದು ಹಸಿವೆಗೋ ಹೊಟ್ಟೆ ನೋವಿಗೋ ಗೊತ್ತಾಗಲ್ಲ, ಎರಡೂ ಮಾಡ್ತಾ ಇರ್ತಾರೆ, ಯಾವ್ದಾದ್ರೂ ಒಂದಾಗ್ಲಿ ಅಂತೇಳಿ. ಎಷ್ಟು ಅವಸ್ಥೆ! ಆ ರೀತಿಯಲ್ಲಿ ಇಡೀ ಹುಡುಗತನ ಅದು ಮಲ್ಕೊಂಡಿರುತ್ತೆ ಕೂಸು. ಅದು ಹಾವು ಕಚ್ಚಿದ್ರು ಗೊತ್ತಾಗಲ್ಲ, ಚೇಳು ಕಚ್ಚಿದ್ರು ಗೊತ್ತಾಗಲ್ಲ, ಇರು ಕಚ್ಚಿದ್ರು ಗೊತ್ತಾಗಲ್ಲ, ಕಚ್ಚಿತ್ತು ಅಂತ ಗೊತ್ತಾಗತ್ತೆ. ಇವರಿಗೆ ಯಾಕಳತ್ತೋ ಕೂಸು ಅಂತ ಗೊತ್ತಾಗಲ್ಲ, ಕಚ್ಚಿದ್ ಗೊತ್ತಿರಲ್ಲ, ಏ ಸುಮ್ಮನೆ ಇರು ಅಂತ ಬಳಿತಾ ಇರ್ತಾರೆ, ಸುಮ್ಮನೆ ಮಾಡ್ತಾ ಇರ್ತಾರೆ. ಇದೊಂದು ದುಃಖ. ಇಷ್ಟಾದ ಮೇಲೆ ಹಿಂದಿನ ಸ್ವಲ್ಪ ವಾಸಿ, ಇವಾಗ ಇನ್ನ ಭೀಕರ. ಸ್ವಲ್ಪ 5 ವರ್ಷ ನೀವೆಲ್ಲ ಎಷ್ಟನೇ ಕ್ಲಾಸ್ ಸೇರಿದ್ದು? ಎಷ್ಟು ವರ್ಷಕ್ಕೆ? 6 ವರ್ಷಕ್ಕಲ್ಲ, 5. 5 ವರ್ಷದವರೆಗೆ ಏನ್ ಮಾಡಿದ್ರಿ? ಮನೆಯಲ್ಲಿ ಹಾಯ ಆಡ್ತಾ ಕೂತಿದ್ವಿ. ಆ ಭಾಗ್ಯ ಈಗ ಹುಡುಗರು ಇಲ್ವೇ ಇಲ್ಲ. ಹೊಟ್ಟೆಯಲ್ಲಿ ಕೂಸು ಕನ್ಫರ್ಮ್ ಆದ ಕೂಡಲೇ ಸೀಟ್ ಕನ್ಫರ್ಮೇಶನ್ ಬೇಕು ಅವರಿಗೆ. ಎಲ್ಲಿ ಸ್ಕೂಲ್ ಅಲ್ಲಿ ರಿಸರ್ವೇಶನ್ ಮಾಡಿಸಿರ್ತಾರೆ. ಹೊಟ್ಟೆಯನ್ನು ಹೊರಗೆ ಬಿದ್ದು ಕೊಳ್ಳಿ, ಅದು ಯಾವ ಕ್ಲಾಸ್ ಅಲ್ಲಿ ಸಿಟ್ಟಿಂಗ್ ಬೇಬಿ ಸಿಟ್ಟಿಂಗ್. ಒಟ್ಟಾರೆ ಮನೆಯಲ್ಲಿ ಇರಬಾರದು, ತಗೊಂಡೋಗಿ ಹೊರಗೆ ಹಾಕ್ಬಿಡ್ತಾರೆ. ಅಲ್ಲಿ ಹಾಕಿದರೆ ಅವರ ಅಪ್ಪ ಅಮ್ಮ ಯಾರು ಅಲ್ಲಿರೋ ಆಯಾಗಳೇ? ಕೊನೆಗೆ ಅವರು ಪಿಂಡ ಪ್ರಧಾನ ಅವರಿಗೆ ಮಾಡ್ತಾನೆ, ಅಪ್ಪ ಅಮ್ಮ ಮಾಡಲ್ಲ. ಯಾಕೆ? ಅವರು ನೋಡ್ಕೊಂಡದ್ದು ಅವರೇ ಅಲ್ವಾ? ಇಬ್ಬರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಅಭಿಮಾನ ತೋರಿದ್ದಲ್ಲ ಆಯಾಗಳೆ, ಕೊನೆಗೆ ಅವನು ಅಪ್ಪ ಅಮ್ಮನ ಹೊರಗೆ ಹಾಕ್ಬಿಟ್ಟು ಆಯಾ ಮನೆಗೆ ಹೋಗಿ ಅವ್ರಿಗೆ ಕೊಡ್ತಾ ಇರ್ತಾನೆ ಎಲ್ಲ ಕೂಡ ಅಷ್ಟೇ. ಆದ್ರಿಂದ ಇಂಥ ಇದು, ಇನ್ನು ಓದು ನೋಡ್ತೀರಾ, ಈಗಿನ ಕಾಲದ್ದು ನೋಡ್ತೀರಾ, ಆ ಓದಂತೂ ಭೀಕರ ಪರಿಸ್ಥಿತಿ. ನಿಜವಾಗೂ ಆ ಒಂದು ಕೂಸು ಹೋಗ್ತಾ ಇದೆ. ಸುಸ್ತಾಗಿ ಕೂತ್ಕೊಂಡ್ರೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಅದ ಪುಸ್ತಕ ಇಟ್ಕೊಳ್ಳಿಕ್ ನೋಡ್ರೆ ಬ್ಯಾಗು ನನ್ನ ಕೈ ಬಿದ್ದೋಯ್ತು. ಅಷ್ಟು ಹೋರಿ ಪುಸ್ತಕಗಳು ಏನು ತಲೆ ತಿಕ್ತಾರ್ರಿ ಅಪ್ಪ ಏನು? ಇನ್ನ ಅದರಲ್ಲಿ ಪಾಪ ನಾವಾದ್ರೂ ಸ್ವಲ್ಪ ವಾಸಿ, ಅವರೇನಿಲ್ಲ, ಬೆಳಿಗ್ಗೆ 6:30 ಹೊರ ಹಾಕಿಡ್ತಾರೆ ಅವರನ್ನ. ಎಕ್ಸ್ಟ್ರಾ ಕ್ಲಾಸ್ಗಳು ಎಕ್ಸ್ಟ್ರಾ ನೀವು ಏನು ಅಂತೇಳಿ ಅವರನ್ನ ಹಾಕಿದರೆ ಆ ಪುಸ್ತಕಗಳು ಹೊತ್ತುಕೊಂಡು ಟ್ಯೂಷನ್ಗೆ ಹೋಗಿ ಅಲ್ಲಿಂದಲ್ಲೇ ಡಬ್ಬ ಇಟ್ಟಿರ್ತಾರೆ, ಅದನ್ನು ತಿಂದುಬಿಟ್ಟು ಅಲ್ಲಿಂದಲೇ ಸ್ಕೂಲಿಗೆ ಹೋಗಿ ಅಲ್ಲೆಲ್ಲ ಸ್ಕೂಲ್ನವರು ಹಿಂದಿನ ಕಾಲದಲ್ಲಿ ನಮ್ಮ ಸ್ಕೂಲ್ನಲ್ಲಿ ಓದಿದ್ರೆ ಉದ್ಧಾರ ಆಗ್ತೀಯ, ಇಲ್ಲದ್ರೆ ಹಾಡಾಗಿ ಹೋಗ್ತೀಯ ಅಂತ ಹೇಳ್ತಾ ಇದ್ರು ಅಷ್ಟೇ, ಯಾರು ಬಲವಂತ ಮಾಡ್ತಾ ಇದ್ದಿಲ್ಲ. ಹೌದಾ? ಇವಾಗ ಹಾಗಲ್ಲ, ಅವರವರ ಸ್ಕೂಲಿಗೆ ಒಳ್ಳೆ ಹೆಸರು ಬರಬೇಕು, ಅದಕ್ಕಾಗಿ ಅವರು ತಿಕ್ಕುತ್ತಾರೆ. ಇನ್ನ ಚೂರು ಕಮ್ಮಿ ಆದ್ರೆ ಅಪ್ಪ ಅಮ್ಮಂದ್ರ ಕರೆದು ಅವರು ಬೈತಾರೆ, ನಿಮ್ಗೆ ಗೊತ್ತಿಲ್ಲ ನೀವು ಅಪ್ಪ ಅಮ್ಮಂದ್ರೆ ಅಂತೇಳಿ ಅವ್ರಿಗೆ ನಾಚಿಕೆ ಬರುತ್ತೆ. ಅದಕ್ಕೆ ಈ ಮಗು ಮನೆಗೆ ಬಂದು ಕೂಡಲೇ ಯಮಪಡ್ರಂತೆ ಕುದಿರ್ತಾರೆ, ಹೋಮ್ವರ್ಕ್ ಮಾಡಿದ್ಯಾ ಇಲ್ಲ ಅಂತೇಳಿ ಹೋಗಿ ತಿಕ್ತಾರೆ. ಇಷ್ಟಾದ ಮೇಲೆ ಈ ಅಪ್ಪ ಅಮ್ಮಂದ್ರಿಗೆ ವಿಶೇಷ ಕಾಳಜಿ ಇರುತ್ತೆ, ನನ್ನ ಮಗ ಏನು ವಿಶೇಷವಾದಂತಹ ಇದಾಗ್ಬೇಕು ಅದಾಗ್ಬೇಕು. ಸ್ಕೂಲ್ ಮುಗಿದ ಕೂಡಲೇ ಟ್ಯೂಷನ್, ಟ್ಯೂಷನ್ ಮುಗಿದ ಕೂಡಲೇ ಸಂಗೀತ ಕ್ಲಾಸು, ಇನ್ನೊಂದು ಕ್ಲಾಸು, ಅದು ಮುಗಿದ ಮೇಲೆ 9 ಗಂಟೆಗೆ ಮನೆ ಬರ್ತಾರೆ, ಬಂದು ಕೂಡಲೇ ಹೋಮ್ವರ್ಕ್. ನಾವು ಪರಿಸ್ಥಿತಿ ಹೇಗಿರಬೇಕು, ಸಾಕಪ್ಪ ಅನ್ಸ್ಬಿಡುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕಾಂಪಿಟೀಷನ್ ಅಲ್ಲಿ ಚೆನ್ನಾಗಿ ಬರಬೇಕು. ಬಂದರೂ ಕೂಡ ಉದ್ಯೋಗ ಸಿಗಲ್ಲ. ಉದ್ಯೋಗ ಸಿಗದಿದ್ರೆ ಮತ್ತೆ ಅದಕ್ಕೊಂದು ಹೋಮ ಹವನ ಎಲ್ಲ ಕೃಷ್ಣಾರ್ಪಣೆ. ಆ ಉದ್ಯೋಗ ಸಿಕ್ಕ ಮೇಲೆ ಅಪ್ಪ ಅಂತ ಉಸಿರಾಟ ತಗೊಂಡು ಪ್ರತಿಗೆ ಮೇಲಿನವ್ರ ಕಾಟ, ಕಡೆಗಿನವ್ರ ಕಾಟ, ಮಧ್ಯದವ್ರ ಕಾಟ. ಆ ಉದ್ಯೋಗದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೌದಲ್ರಿ, ಜಾತಕ ಹಿಡ್ಕೊಂಡು ಬರ್ತೀರಲ್ಲ, ನಮ್ಮ ಮಗನಿಗೆ ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಸರಿಗಿಲ್ಲ, ಪಕ್ಕದವ್ರ ಕಾಟ ಜಾಸ್ತಿ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಲ್ಲಿ ತೃಪ್ತಿ? ಏನೂ ಇಲ್ಲ. ಸರಿಯಪ್ಪ, ಒಳ್ಳೆ ಉದ್ಯೋಗ ಸಿಕ್ಕಿತು, ಚೂರಾದ್ರೂ ಪ್ರಶಾಂತತೆ ಇದೆಯಾ ಅಂದ್ಬಿಟ್ಟೊತ್ತಿಗೆ ಮದುವೆ ಮಾಡಿಬಿಡ್ತಾರೆ. ಪ್ರಮೋಷನ್ ಬಂತೆ, ಮದುವೆ ಮಾಡಿಬಿಡ್ತಾರಲ್ಲ, ಮದುವೆ ಮಾಡದೆ ಮುಗಿತು. ಮದುವೆ ಅಂದ್ರೆ ಏನು? ವಿರುದ್ಧ ಧ್ರುವಗಳನ್ನ ಒಂದು ಕಡೆ ಕಟ್ಟಿ ಹಾಕೋದು ಅಷ್ಟೇ ತಾನೇ. ಹಿಂದಿನ ಕಾಲದಲ್ಲಿ ಸುವಾಸಿ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು, ಟೆಕ್ನಿಕ್ ಹೇಳಿಕೊಡ್ತಾ ಇದ್ರು. ಏನಂತ? ಗಂಡ ಏನಂದ್ರೂ ಸುಮ್ಮನೆ ಇರಮ್ಮ. ಹೌದಾ? ನಿಮ್ಗೆ ದೊಡ್ಡವ್ರಿಗೆ ಹೇಳಿಕೊಟ್ಟಿರ್ತಾರೆ, ಅದವರಿಗೆ ರಕ್ತದಲ್ಲೇ ಹಾಕ್ತಾ ಇದ್ರು. ಯಾಕೆ? ಮನೆಯಲ್ಲಿ ಜಗಳ ಅರ್ಧ ಕಡಿಮೆ ಆಗ್ತಾ ಇತ್ತು. ಅದರಿಂದ ಬಾಯಿ ಬಾಯಿ ಸೇರಿದ್ರೇನೆ ಆಯಿತು, ಬಾಯಿ ಬಾಯಿ ಅಲ್ಲ, ಇಬ್ಬರು ಹೊಡ್ಕೊಂತಾ ಇರ್ತಾರೆ. ಹೌದಾ? ಅಂತ ಕಾಲಕ್ಕೆ ಏನಾಗುತ್ತೆ? ಡೈವರ್ಸ್ಗೆ ಕಾರಣ ಆಗುತ್ತೆ. ವಿಚ್ ನೋಡಿ, ಯಾವಾಗ ಹಿಂದಿನವರು ಯಾವಾಗಾದ್ರೆ ಬಾಯಿ ಮುಚ್ಚಿದ್ರೋ ಗಂಡನು ತಗ್ಗಿ ಹೋಗ್ತಾ ಇದ್ದ, ಗಂಡನು ತಗ್ಗತಾ ಇದ್ದ. ಗಂಡನನ್ನ ತಗ್ಗಿಸಲಿಕ್ಕೆ ಸುಲಭವಾದ ರಾಜಮಾರ್ಗ ಅಂದ್ರೆ ಬಾಯಿ ತೆಗೆಯದೇ ಇರೋದು. ಅದನ್ನು ಹೇಳಿಕೊಡ್ತಾ ಇದ್ರು, ಹೇಳಿಕೊಡೋ ನಾಥರೇ ಇಲ್ಲ. ಅದಕ್ಕೇನಾಗುತ್ತೆ? ಮದುವೆ ಆದ ಕೂಡಲೇ 3 ತಿಂಗಳಿಗೆ ಡೈವರ್ಸ್ ಅಪ್ಲಿಕೇಶನ್ ಬರ್ತಾ ಇರುತ್ತೆ. ಡೈವರ್ಸ್ ಕೊಡಲ್ಲ ಕೋರ್ಟ್ ಅಲ್ಲಿ, 1 ತಿಂಗಳವರೆಗೂ ಸಪರೇಟ್ ಆಗಿ ಹೋಗಿರ್ತಾರಷ್ಟೇ. ಈ ತರ ಆಗ್ತಾ ಇದೆ. ಇನ್ನು ಆ ಮದುವೆ ಆದ ಮೇಲೆ ಮತ್ತ ಮಕ್ಕಳಾಗಿಲ್ಲ ಅನ್ನೋ ಚಿಂತೆ. ಅದಕ್ಕಾಗಿ ಸೇವಾ ಸೂತ್ರ. ಆ ಮಕ್ಕಳಾದ ಮೇಲೆ ಆ ಮಕ್ಕಳಿಗೆ ಬುದ್ಧಿ ಬೆಳೆಯಲಿಲ್ಲ, ಆ ಮಕ್ಕಳಿಗೆ ಸೀಟು ಸಿಗಲಿಲ್ಲ, ಆ ಮಕ್ಕಳಿಗೆ ಇದಾಗಲಿಲ್ಲ. ಎಲ್ಲ ಅದಕ್ಕಾಗಿ ಸೇವಾ. ಆ ಮಕ್ಕಳು ದೊಡ್ಡಾಗೋ ಪರ್ಯಂತ ನೋಡಿ, ನೋಡ್ತಾ ಇರ್ತೀವಿ, ಎಷ್ಟು ದುಃಖ ಪಡ್ತಾ ಇರ್ತಾರೆ. ಮಕ್ಕಳಿಗೆ ಓದು ಬರಬೇಕು ಅಂತ ಅಪ್ಪ ಅಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ರಾತ್ರಿ ಓದ್ತಾ ಇರ್ತಾರೆ, ಹುಡುಗರಿಗೆ ಹೇಳಿಕೊಡ್ತಾ ಇರ್ತಾರೆ. ಹೌದಾ? ಇಷ್ಟಾದ ಮೇಲೆ ಆ ಮಕ್ಕಳಿಗೆ ಮದುವೆ ಆಗಲಿಲ್ಲ ಅನ್ನೋ ಚಿಂತೆ. ಹೆಣ್ಣು ಮಕ್ಕಳು ಸಿಗ್ಲಿಲ್ಲ, ಗಂಡಸರು ಸಿಗ್ಲಿಲ್ಲ ಅಂತ. ಅದಕ್ಕಾಗಿ ಹೋಮ ಹವನ ಇಡೀ ಸುತ್ತು ತಿರುಗ್ತಾ ಇರ್ತೇವೆ. ನಂತರ ಅವ್ರಿಗೂ ಮಕ್ಕಳಾಗ್ಲಿಲ್ಲ ಅಂತ. ಎಲ್ಲಿಗೆ ಅಂತ? ಹಾಗೆ ಹಾಗೆ ಯಾಕೆ ಹೇಳಿದೆ ನಾನು? ಈಗಿನ ಜೀವನ ದೃಷ್ಟಾಂತ ಕೊಟ್ಟಿರಬಹುದು. ಯಾವಾಗ್ಲೂ ಒಂದೇ ಅನುಗಾಲವು ಚಿಂತೆ ಜೀವಕ್ಕೆ, ಯಾವಾಗ್ಲೂ ದುಃಖ ಬರ್ತಾ ಇದೆ. ಹಾಗ ಒಂದು ಸೂರು ವರ್ಣನೆ ಮಾಡ್ತಾರೆ, ಹೇಗಿದೆ ಸಂಸಾರದಲ್ಲಿ ಸುಖ ಅಂದರೆ, ಒಬ್ಬ ಕಾಡಿನಲ್ಲಿ ಬರ್ತಾ ಇದ್ದಾನೆ, ಹಿಂದೆ ಹುಲಿ ಅಟ್ಟಿಸಿಕೊಂಡು ಬರ್ತಾ ಇದೆ. ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡಿದ? ಹಾಳು ಹಾರಿ ಇತ್ತು, ಹಾರಿದ. ಹಾರಿದರೆ ಹಾರಿದ ಕೂಡಲೇ ಕಳೆ ಕಾಣಿಸ್ತಾ ಇದೆ, ಕಾಳ ಸರ್ಪ. ಮೇಲಕ್ಕೆ ಹೋದರೆ ಹುಲಿ, ಕಳಕ್ ಹಿಡಿದ್ರೆ ಕಾಳ ಸರ್ಪ. ಬೀಳೋ ಕಾಲಕ್ಕೆ ಒಂದು ಟೊಂಗೆ ಇತ್ತು, ಹಿಡ್ಕೊಂಡು ನೇತಾಡಿದ. ಆ ಟೊಂಗೆಗೆ ಜೇನು ಗೂಡು ಕಟ್ಟಿತ್ತು. ಇವನು ಬೀಳೋ ಬರಕ್ಕೆ ಜೇನು ಹುಳಗಳೆಲ್ಲ ಎದ್ದು ಕಚ್ಚಲಿಕ್ಕೆ ಶುರು ಮಾಡಿ. ಆಗ ಬೀಳಿಕ್ಕಿಲ್ಲ, ಕಳಕ್ ಬೀಳ್ದ ಕಚ್ಚಿಬಿಡುತ್ತೆ ಹಾವು. ಮೇಲಕ್ಕೆ ಹೋಗ್ಬೇಕಾಗುತ್ತೆ, ಅಮ್ಮ ಇದು ಕಷ್ಟ ಇದೆಯಲ್ಲ, ಹೀಗಾದ್ರೆ ಇರೋಣ ಅನ್ನೋಟ್ಟೊತ್ತಿಗೆ ಶೇಣು ಬರ್ತಾ ಇದೆ ಹತ್ತಿರಕ್ಕೆ. ಟೆನ್ಷನ್ ಜಾಸ್ತಿ ಆಗುತ್ತೆ, ಏನಾಗುತ್ತೋ ಅಂತ ಹೇಳಿ. ಇಷ್ಟರೊಳಗೆ ಟೆನ್ಷನ್ ಇನ್ನ ಅವಾಗ ಬಿದ್ರೆ ಜಂತುಪ್ಪ ಏನಿದೆ? ಆ ತೊಂಗೆಯನ್ನ ಇಲಿ ಕಡಿತಾ ಇದೆ, ಬುಡವೇ ಹೊರಟೋದ್ರೆ ಕೃಷ್ಣ ಅರ್ಪಣ. ಆ ಟೆನ್ಷನ್ ಜಾಸ್ತಿ ಆಗಿಬಿಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮೇಲಿಂದ ತೊಟ್ಟು 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 ಜೇನುತುಪ್ಪ ಅವನು ಬಾಯಿ ಬೀಳ್ತಾ ಇದೆ. ಅವಾಗವಾಗ ಕೆಟ್ಟ ಸುಖ ಬಂದಿದ್ದು ಅಷ್ಟೇ ಸುಖ ನಮ್ಮ ಜೀವನದಲ್ಲಿ. ಇಷ್ಟು ಹೇಳಿದ್ರು ಕೂಡ ನಮ್ಮ ವಿರಾಜಿ ಬರುತ್ತೆ ಅಂದ್ರೆ ಶತ್ರು ಬರಲ್ಲ ಹೇಳಿದ್ರು. ಆಕೆಗೇನು ವೈರಾಗ್ಯ ಬಂತು, ನಮಗೆ ಬರ್ತಾ ಇಲ್ಲ. ಮತ್ತೆ ಅಲ್ಲ, ಎಷ್ಟು ಸಲ ಕೇಳಿದ್ರಿ? ಪ್ರಾಮಾಣಿಕವಾಗಿ ಭಾಗವತರು ಸಲ ಕೇಳಿದ್ದೀರಾ? 20 ಸಲ 30 ಸಲ ಕೇಳಿರ್ತೀರ? ಮಂಗಳ ಕೂಡ ಆಗ್ಬಿಟ್ಟಿದೆ, ಊಟವೂ ಆಗ್ಬಿಟ್ಟಿದೆ, ಜೀರ್ಣವೂ ಆಗ್ಬಿಟ್ಟಿದೆ, ವೈರಾಗ್ಯ ಮಾತ್ರ ಬರಲಿಲ್ಲ. ಮತ್ತೆ ವೇದವ್ಯಾಸರಂತಹ ಮಹಾನುಭಾವ ಭಗವಂತ ನಮ್ಗೆ ವೈರಾಗ್ಯ ಬರಲ್ಲ ಅಂತ ಗೊತ್ತಿದ್ರು ಕೂಡ ಗ್ರಂಥದಲ್ಲಿ ವೈರಾಗ್ಯ ಬರಲಿಕ್ಕೆ ಇದೆಲ್ಲ ಹೇಳಿ ವ್ಯರ್ಥ ಪ್ರಯತ್ನ ಭಗವಂತ ಯಾಕೆ ಮಾಡಿದ ಅಂತ ಪ್ರಶ್ನೆ ಬರಲಿಲ್ವಾ? ಇಷ್ಟು ವರ್ಷಗಳಾದರೂ ಕೂಡ ಇದು ಕೇಳಿ ಕೇಳಿ ಇನ್ನಷ್ಟು ಆಸಕ್ತಿ ಜಾಸ್ತಿ ಆಗ್ತಾ ಇದೆ, ವೈರಾಗ್ಯ ಬರ್ತಾ ಇಲ್ಲ. ಮತ್ತೆ ಯಾಕೆ ಹೇಳಿದ್ದು ಅಂದ್ರೆ ಇಷ್ಟೇ ಕಾರಣ. ಭಾಗವತದಲ್ಲಿ ಬರುವಂತಹ ಇದನ್ನ ಕೇಳಿದ ಕೂಡಲೇ ನಮ್ಗೆ ವೈರಾಗ್ಯ ಬರುತ್ತೆ ಅಂತ ವೇದವ್ಯಾಸರಿಗೆ ಏನು ತಲೆಯಲಿಲ್ಲ. ಯಾಕೆ ಅವರೇ ಕೊಡಲ್ಲ, ಒಳಗೆ ಕೂತು ಪಾಪ ಅಡ್ಡಿ ಕೂತಿದೆ. ವೈರಾಗ್ಯ ಬರಲಿಕ್ಕೆ ಅಡ್ಡಿಯಾದ ಪಾಪ ಎಷ್ಟು ಕಾಲ ಈ ಶ್ರವಣದಿಂದ ಕೇಳಿ 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 ಆ ಪಾಪ ಕತ್ತರಿಸಿ ಹೋಗ್ತಾ ಹೋಗ್ತಾ ಬರುತ್ತೋ ಒಂದ್ ದಿವಸ ಇದೇ ಪುರಾಣ ಇದೇ ವೈರಾಗ್ಯ ಪ್ರವಚನ ಕೇಳಿದ ಕೂಡಲೇ ಥಟ್ ಅಂತ ವೈರಾಗ್ಯ ಬರುತ್ತೆ. ಯಾಕೆ? ಒಳಗಿದ್ದವ ಕೊಡುತ್ತಾನೆ. ಶ್ರವಣಕ್ಕೆ, ಭಾಗವತ ಶ್ರವಣಕ್ಕೆ ಅಷ್ಟು ಪ್ರಾಧಾನ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ ಕಾರಣ ವಿಶೇಷವಾದಂತಹ ಅಪರೂಪದ ಚಿಂತನೆಯನ್ನು ಪಡ್ತಾ ಇದ್ದಾರೆ. ಇನ್ನ ಕೊನೆಗೆ ಹೇಳಿದ್ರು, ಅಮ್ಮ ಈ ಸೃಷ್ಟಿ ಪ್ರಕರಣ ಹೇಳಿದೆ, ನಂತರ ಎಲ್ಲಾ ಯೋಗ ಸಾಧನೆಗಳನ್ನು ಹೇಳ್ತಾ ಬಂದೆ, ಇವೆಲ್ಲ ನಿನಗೆ ಬರಬೇಕಾ? ಕೊಡುವ ನಾಥ ಒಬ್ಬನೇ, ಅವನನ್ನೇ ಚಿಂತನೆ ಮಾಡಮ್ಮ. ಸಂಚಿಂತೆಯೇ ಭಗವತ ಶರಣಾರವಿಂದಂ. ಹೃದಯದಲ್ಲಿರುವಂತಹ ಭಗವಂತನನ್ನ ಚಿಂತನೆ ಮಾಡು. ದೇವರ ಪಾದ ಹೇಗಿದೆ ಅಂತ ಹೇಳ್ತಾರೆ. ಧ್ಯಾತುರ್ ಮನಃಶಮನ ಶೈಲ ನಿಶಿಷ್ಟವಜ್ರಂ. ಧ್ಯಾನ ಮಾಡುವಂಥವರ ಮನಸ್ಸಿನಲ್ಲಿ ಕಶ್ಮಲಗಳು ಪರ್ವತದಷ್ಟಿದ್ರೆ ಆ ಪರ್ವತದ ಮೇಲೆ ವಜ್ರಾಯುಧ ಬಿದ್ದರೆ ಹೇಗಿರುತ್ತೋ ಹಾಗಾಗ್ಬಿಡುತ್ತೆ. ವಜ್ರಾಯುಧ ಬಿದ್ದು ನಿಮ್ಗೆ ಗೊತ್ತಿಲ್ಲಲ್ಲ, ವಜ್ರಾಯುಧ ನೋಡಿಲ್ಲ, ಅದು ಬಿದ್ದರೆ ಹೇಗಿರುತ್ತೋ ಗೊತ್ತಿಲ್ಲ. ಆ ಎಕ್ಸಾಂಪಲ್ ಕೊಟ್ಟರೆ ಯಾರಿಗೂ ಅರ್ಥ ಆಗಲ್ಲ. ಆದರೆ ಈ ರಾಮ ಜನ್ಮಭೂಮಿ ಆಯ್ತಲ್ಲ, ನೋಡಿದ್ದೀರಾ? ಮೊದಲನೇ ದಿವಸ ಎಷ್ಟೊಂದು ದೊಡ್ಡ ಮಸೀದಿ ಇತ್ತು, ಮಾರನೇ ದಿನ ಬೆಳಗ್ಗೆ ಇದು ಮಸೀದಿ ಇತ್ತ ಅಂತ ಆಯ್ತು. ಹೌದಾ? ಇಡಿಕ್ಕಿತ್ತಾಕಿ ಬರೀ ನೆಲಸಮ ಮಾಡಿಬಿಟ್ರು. ಹಾಗೆ ಪರ್ವತದ ಮೇಲೆ ವಜ್ರಾಯುಧ ಬಿದ್ದರೆ ಮಾರನೇ ಕ್ಷಣ ಇಲ್ಲಿ ಪರ್ವತ ಇತ್ತ ಅಂತ ಡೌಟ್ ಬರಬೇಕು, ಅಷ್ಟು ಪುಡಿ ಪುಡಿ ಮಾಡಿಬಿಡುತ್ತೆ. ಹಾಗೆ ದೇವರ ಪಾದ ಚಿಂತನೆ ಎಂಥದ್ದು ಅಂದ್ರೆ ಇಡೀ ನಮ್ಮ ಪಾಪಗಳನ್ನು ಧ್ವಂಸ ಮಾಡಿಬಿಡುತ್ತೆ. ಅಂಥದ್ದು ಅಂತ ತಿಳಿದು ಸ್ವಾಮಿಯ ಪಾದವನ್ನ ಚಿಂತನೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಅಂಥ ಭಗವಂತನನ್ನ ಸದಾ ಚಿಂತನೆ ಮಾಡಮ್ಮ, ಸ್ವಾಮಿ ನನಗೆ ಅನುಗ್ರಹ ಮಾಡುತ್ತಾನೆ ಅಂತ ತಿಳಿಸಿಕೊಟ್ಟು ತಾಯಿಗೆ ತಾನು ಉತ್ತರ ದಿಕ್ಕಿಗೆ ಸ್ವಾಮಿ ಹೊರಟು ಹೋಗ್ತಾ ಇದ್ದಾನೆ. ಆಕೆ ಅಲ್ಲೇ ಬಿಂದು ಸರೋವರದಲ್ಲಿ ಸಿದ್ಧಾಶ್ರಮದಲ್ಲಿ ತಪಸ್ಸನ್ನು ಮಾಡಿ ಸಿದ್ಧಿಯನ್ನ ಪಡೆದು ಅದಕ್ಕೆ ಹೇಳ್ತಾರೆ. ತಾಯಂದರಿಗೆ ಅಲ್ಲಿ ಮಾಡಿದಂತಹ ಶ್ರಾದ್ದ ಅಕ್ಷಯ ಫಲ ಅಂತ ತಿಳಿಸಿಕೊಡ್ತಾರೆ. ಅದರದೇನಾಯ್ತು, ಬರೀ ತಾಯಂದ್ರಿಗೆ ಮಾತ್ರ ಶ್ರಾದ್ದ ಮಾಡಬೇಕು ಅಂತ ಕೆಲವರು ತಿಳ್ಕೊಂಡ್ಬಿಟ್ರು. ಅಂದ್ರೆ ಅಪ್ಪಂದ್ರಿಗಲ್ಲಿ ಮಾಡಬಾರದು ಅಂತ ಅವ್ರ ಕನ್ಫರ್ಮೇಶನ್ ತಲೆಯಲ್ಲಿ, ಎಲ್ಲರಿಗೂ ಶ್ರಾದ್ದ ಮಾಡಬೇಕು ಬಿಂದು ಸರೋವರದಲ್ಲಿ. ವಿಶೇಷವಾಗಿ ತಮ್ಮ ತಾಯಂದರಿಗೆ ಮಾಡಿರ್ತಕ್ಕಂತಹ ಶ್ರಾದ್ದ ಅಕ್ಷಯ ಫಲ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದನಂತರ ಪ್ರಶ್ನೆ ಬರ್ತಾ ಇದೆ, ಭಗವಂತನನ್ನ ಉಪಾಸನೆ ಹೇಗೆ ಮಾಡಬೇಕು? ಬಂದರೆ ಅಪರೂಪದ ರಹಸ್ಯಗಳು ಇವೆಲ್ಲ ಭಾಗವತದಲ್ಲಿ ಬರತಕ್ಕಂಥದ್ದು. ದೇವರನ್ನ ನಾವು ಕಾಣಬೇಕು, ಅಪರೋಕ್ಷ ಜ್ಞಾನ ಬರಬೇಕು. ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ದೇವರ ದರ್ಶನ ಆಗ್ಬೇಕು ತಾನೆ, ಅಂದ್ರೆ ಸಾಧನೆ ಆಗ್ಬೇಕು ತಾನೆ. ಏನಂತ ಚಿಂತನೆ ಮಾಡಬೇಕು ಅಂದ್ರೆ ಅವಾಗ ಹೇಳುತ್ತಾರೆ, ದೇವರ ಅಪರೋಕ್ಷ ಆಗಬೇಕಾದರೆ ಸಾಕ್ಷಾತ್ ಆಗಿ ಭಗವದ ಅಪರೋಕ್ಷ ನಮಗೆ ಬರಲ್ಲ. ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ನಮ್ಮಲ್ಲಿ ತತ್ವಾಭಿಮಾನಿಗಳು ನಿಂತಿದ್ದಾರೆ. ಅಲ್ಲಿ ಹೇಳ್ತಾರೆ, ಜೀವ ಇದ್ದಾನಲ್ವಾ, ಜೀವನ ಪ್ರಕಾಶ. ಜೀವ ಎಷ್ಟಿರ್ತಾನ ಹೇಳಿ? ಬಹಳ ಪರಮಾಣು, ಹೌದಾ? ಇಲ್ಲಿರ್ತಾನೆ, ಹೃದಯದಲ್ಲಿ ಇರ್ತಾನೆ. ಹೃದಯದಲ್ಲಿರುವ ಜೀವ ಈ ಕಣ್ಣಿಂದ ನೋಡೋದು ಹೇಗೆ? ಕಣ್ಣಿಗೆ ಓಡಿ ಬರಬೇಕು, ಕಣ್ಣಲ್ಲಿ ನಿಂತು ನೋಡಬೇಕು. ಕೈಯಿಂದ ಮುಟ್ಟೋದು ಅಲ್ಲಿ ಹೋಗಿ ಮುಟ್ಟಬೇಕು. ಕಾಲಿಂದ ಆದ್ರೂ ಒಂದೇ ಸಲ ನೋಡಿ ಮುಟ್ಟಿ ಮಾಡಬೇಕಾದ್ರೆ ಎಲ್ಲಿ ಓಡಬೇಕು? ಅರ್ಥ ಎಲ್ಲಿಗೂ ಓಡಲ್ಲ, ಜೀವ ಅಲ್ಲೇ ಇರ್ತಾನೆ. ಇದ್ದ ಕಡೆಯೇ ನೋಡುತ್ತಾನೆ, ಕೈಯಿಂದ ಮುಟ್ತಾನೆ, ಕಾಲಿಂದ ಓಡುತ್ತಾನೆ, ಎಲ್ಲ ಮಾಡುತ್ತಾನೆ. ಹೇಗೆ ಅಂದ್ರೆ ಇಷ್ಟು ಜೀವ ಅಲ್ಲೇ ಇದ್ರೂ ಜೀವನ ಪ್ರಕಾಶ ಇಡೀ ಶರೀರದಲ್ಲಿ ಹರಡಿರುತ್ತೆ. ಆ ಜೀವನ ಪ್ರಕಾಶ ಇಡೀ ಶರೀರದಲ್ಲಿ ಹರಡಿದ್ದಕ್ಕೆ ಇಲ್ಲಿದ್ದುಕೊಂಡೇ ಇಲ್ಲಿಂದ ನೋಡುತ್ತಾನೆ, ಇಲ್ಲಿಂದ ಮುಟ್ತಾನೆ, ಇಲ್ಲಿಂದ ಕಾಲಿಂದ ಓಡುತ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಆ ಪ್ರಕಾಶದೊಳಗೆ ಭಗವಂತ ಇರ್ತಾನೆ, ವಾಸುದೇವ ನಾಮದ ಭಗವಂತ ಆ ಪ್ರಕಾಶವನ್ನ ಹರಡಿಸ್ತಾನೆ ಮತ್ತು ಒಳಗೆ ತೆಗಿತಾನೆ. ಹೇಗೆ? ಎಕ್ಸಾಂಪಲ್ ಯಾವ್ದು ಹೇಳ್ತೀರಾ? ಅಲ್ಲ, ಹೋಳಿಗೆ, ಹೋಳಿಗೆ ಪೂರ್ಣ ಹಿಟ್ಟು ಹಿಟ್ಟಿನಲ್ಲಿ ಲಟ್ಟಿಸಿದರೆ ಮೇಲೆ ಹಿಟ್ಟು ಅಗಲಕ್ಕೆ ಬಂತು, ಹೂರ್ಣವೂ ಅಗಲಕ್ಕೆ ಬಂತು. ಆ ಥರ ನಮ್ಮ ಪ್ರಕಾಶ ಹರಡಿದರೆ, ಒಳಗೆ ಸ್ವಾಮಿ ಹರಡಿದರೆ ಮೇಲಿನ ಪ್ರಕಾಶವೂ ಹರಡುತ್ತೆ. ಒಳಗೆ ಸ್ವಾಮಿ ಒಳಗೆ ಹೋದರೆ ಇಡೀ ಪ್ರಕಾಶ ಒಳಗೆ ಹೋಗ್ತಾ ಬರುತ್ತೆ. ಇದು ಪ್ರಕಾಶ ಒಳಗೆ ಹೋಗೋದು, ಹೊರಗೆ ಬರೋದು. ಈ ಹೊರಗೆ ಬರೋದು ಅಂದ್ರೂ ಕೂಡ ಇಡೀ ಪ್ರಕಾಶ ಹರಡೋದು ಅಂದ್ರೆ ಹೇಗೆ ಅಂದ್ರೆ, ಕೈಯಲ್ಲಿ ನೋಡಿ ಎರಡು ಕೈ ಕಾಲು ಇಲ್ಲೆಲ್ಲ ಬರುತ್ತೆ. ಅಂದ್ರೆ ಈ ಕೈಗೂ ಕೈಗೂ ಮಧ್ಯ, ಕಾಲಿಗೂ ಕೈಗೂ ಮಧ್ಯ ಗ್ಯಾಪ್ ಅದಲ್ಲ, ಅಲ್ಲೂ ಕೂಡ ಜೀವನ ಪ್ರಕಾಶ ಬರುತ್ತಾ? ಬರಲ್ಲ. ಅದನ್ನೇ ಹೇಳ್ತಾರೆ. ಈಗ ಈ ಯಾವ್ದು ಗ್ಲಾಸ್ ಟ್ಯೂಬ್ಸ್ ಇರುತ್ತೆ ನೋಡಿ, ಎಲ್ಲ ಇಟ್ಟಿರ್ತಾರೆ. ಅಂಗಡಿ ಹೋಗ್ತೀರಾ, ನಾನ ಒಂದು ಗಿಡದ ತರ ಮಾಡಿ ತೊಂಗೆಗಳ ತರ ಎಲ್ಲ ಇರುತ್ತೆ, ಕೆಳಗಿಂದ ನೀರು ಕಳಿಸ್ತಾ ಇರ್ತಾರೆ. ನೀರು ಕಳಿಸಿದ್ರೆ ಕೆಳಗಿಂದ ನೀರಲ್ಲಿ ಹೋಗುತ್ತೆ, ಮೇಲಕ್ಕೆ ಬಂದು ಆ ಟೊಂಗಗಳೆಲ್ಲ ಹೋಗ್ತಾ ಇರುತ್ತೆ. ಆ ಟೊಂಗಗಳಿಗೂ ಟೊಂಗಗಳಿಗೂ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದರಲ್ಲಿ ನೀರು ಇರುತ್ತಾ? ಬಿಡಲ್ಲ, ಬರೇ ಟೊಂಗೆಯಲ್ಲಿ ಮಾತ್ರ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆ ತರ ನಮ್ಮ ಪ್ರಕಾಶ ಕೈಯಲ್ಲಿ ಕಾಲಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಮಾತ್ರ ಪ್ರಕಾಶ ಬರಬೇಕು, ಈ ಕೈಗೂ ಕಾಲಿಗೂ ಮಧ್ಯೆ ಬರಬಾರದು. ಈ ತರ ಆಗ್ತಾ ಇರುತ್ತೆ. ಅದನ್ನ ದಾಸರ ತಿಳಿಸಿಕೊಡುತ್ತಾರೆ ಏನಂತ ಅಂದರೆ, ಜಾಗರ ಸ್ವಪ್ನಗಳು ವರಭೋಗಿ ಶಯನನು ಬಹುಪ್ರಕಾರ ನಿರಂಶ ಜೀವರ ಚಿಚ್ಚರೀರವನು ವಿಭಾಗ ಗಯಿಸಿ ಹೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿಗೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ಇರಿಸುವ. ಅರ್ಥ ಏನು ಅಂದ್ರೆ, ಈ ಜೀವನ ನಿರಂಶ ಜೀವರ ಚಿಚ್ಚರೀರ ಪ್ರಕಾಶ ರೂಪದಂತ ಶರೀರವನ್ನ ಏನು ಮಾಡುತ್ತಾನೆ, ಕತ್ತರಿಸ್ತಾನೆ. ಕತ್ತರಿಸ್ತಾನೆ ಅಂದ್ರೆ ಎಲ್ಲಾ ಕಡೆ ಬರುವಂತೆ ಮಾಡಲ್ಲ, ಈ ತಲೆಗೂ ಕೈಗೂ ಮಧ್ಯೆ ಗ್ಯಾಪದಲ್ಲಿ ಅಲ್ಲಿ ಬರಬಾರದು, ಬರೇ ತಲೆಯಲ್ಲಿ ಬಂದಿರಬೇಕು, ಕೈಯಲ್ಲಿ ಬಂದಿರಬೇಕು. ಅಂದ್ರೆ ಕಟ್ ಕಟ್ ಎಲ್ಲ ಕಡೆ ಡಿವೈಡ್ ಮಾಡಿ ಶರೀರದಲ್ಲಿ ಬರುವಂತೆ ಮಾಡಿದ. ಚಿಚ್ಚರೀರವನು ವಿಭಾಗ ಗಯಿಸಿ ಜಾಗೃತ ಕಾಲದಲ್ಲಿ ಭೋಗ ಕೊಡುತ್ತಾನೆ, ಸ್ವಪ್ನ ಕಾಲದಲ್ಲಿ ಭೋಗ ಕೊಡುತ್ತಾನೆ, ಸುಷುಪ್ತಿ ಕಾಲದಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆದಂತಹ ಪ್ರಕಾಶವನ್ನ ಜೀವನೊಡಗೆ ಸೆಳೆದು ವಿಶೇಷವಾಗಿ ಕೊಡಿಸ್ತಾನೆ. ಇದು ಅರ್ಥ ಅಂತ ಕಡೆ. ಹಾಗಾದರೆ ಈ ಜೀವನ ಪ್ರಕಾಶ ಅದರೊಳಗೆ ಭಗವಂತ. ಭಗವಂತ ಏನು ಮಾಡಿಸಿದ್ರೆ ಆ ಜೀವ ಹಾಗ ಪ್ರಕಾಶದಲ್ಲಿ ಆಗ್ತಾ ಬರುತ್ತೆ ಹೇಳುತ್ತಾರೆ. ಆ ಪ್ರಕಾಶದಲ್ಲಿ ಪ್ರಕಾಶ ದೇವರು ಇಬ್ಬರು ಮಾತ್ರ ಅಲ್ಲ ಇರೋದು, ಇನ್ನಾ ಇದ್ದಾರೆ. ಅಂದ್ರೆ ಜೀವನೊಳಗೆ ವ್ಯಾಪಿಸಿದವರು, ಈ ಪ್ರಕಾಶದೊಳಗೆ ವ್ಯಾಪಿಸಿದವರು ಯಾರಿದ್ದಾರೆ ಅಂದ್ರೆ ತತ್ವಾಭಿಮಾನಿಗಳು. ಅಂದ್ರು ಹೇಗಿರ್ತಾರೆ ಅಂದ್ರೆ, ಆ ಪ್ರಕಾಶದೊಳಗೆ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ತುಂಬಾ ಜನ ಕೂತಿದ್ದಾರೆ. ಪುಷ್ಕರ ಮೊದಲು ಬರುವಂತ ಮೊದಲು ನಮ್ಮ ಬಿಂಬ, ಅವರಿಗೆ ಬಿಂಬ ಯಾರು, ಶನೇಶ್ವರ. ಹಾಗೆ 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 ದೇವರ ಪರ್ಯಂತ ನಮ್ಮಲ್ಲೆಲ್ಲರೂ ಕೂತಿದ್ದಾರೆ. ಇದು ಬಿಂಬ ಪ್ರತಿಬಿಂಬ ಭಾವ ಅಂತ ಷೋಡಶೀಕಾರರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇಂಥ ಒಳಗಿರತಕ್ಕಂಥ ಎಲ್ಲಾ ತತ್ವಾಭಿಮಾನಿಗಳ ಚಿಂತನೆ ನಾವು ಮಾಡಬೇಕು. ಒಬ್ಬೊಬ್ಬ ತತ್ವಾಭಿಮಾನಿಯ ಚಿಂತನೆ ಮಾಡಬೇಕು, ಅವರು ಉಪಾಸನೆ ಮಾಡಬೇಕು. ಈ ತರ ಎಲ್ಲಾ ತತ್ವಾಭಿಮಾನಿ ಎಲ್ಲಾ ತತ್ವಾಭಿಮಾನಿಗಳ ಚಿಂತನೆಯನ್ನ ಮಾಡಿ 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 ಒಬ್ಬೊಬ್ಬರ ಅಪರೋಕ್ಷ ಆಗಬೇಕು. ಹಾಗಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಭಗವದ ಅಪರೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಕಾಲ ಆಗ್ಬೇಕು ನಮಗೆ ಸಾಧನೆ? ತುಂಬಾ ಕಾಲ ಆಗ್ಬೇಕು. ಆದರೆ ಹೆದರಬೇಡಿ, ಸುಲಭವಾದ ಉಪಾಯವಿದೆ. ಏನು ಸುಲಭವಾದ ಉಪಾಯ ನೋಡಿ, ಈಗ ನೀವೆಲ್ಲ ನೂರು ಜನ ಕೂತಿದ್ದೀರಿ, ನೂರಿದ್ದೀರಾ ಇಲ್ಲ 52 ಸರಿ ಸರಿ ಗೊತ್ತಿಲ್ಲ, ಕೌಂಟ್ ಹಾಕಿಲ್ಲ, 52 ಜನ ಇದ್ದೀರಾ. ನಾನು ಒಬ್ಬೊಬ್ಬರಿಗೂ ಹೋಗಿ ನಿಮ್ ಮುಂದೆ ಕೂತು ನಿಮ್ಗೆಲ್ಲ ಉಪಚಾರ ಮಾಡಿ ದಿನಾಗ್ಲೂ ವಿಶೇಷವಾಗಿ ನಿಮ್ಗೆಲ್ಲ ಮಾಡಿದ್ರೆ ಒಬ್ಬೊಬ್ಬರು ನನಗೆ ಪ್ರಸನ್ನರಾಗ್ತೀರಿ. ಆಚಾರ್ಯ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಂತ ನಗ್ತ ಎಲ್ಲ ಆಶೀರ್ವಾದ ಮಾಡ್ತೀರಪ್ಪ ಅಂದುಕೊಳ್ಳೋಣ. ಆದ್ರೆ ನನ್ನ ಕೈಲಾಗ್ತಾ ಇಲ್ಲ, ಇಷ್ಟು ಜನಕ್ಕೆ ಒಬ್ಬೊಬ್ಬರನ್ನ ಹಿಡ್ಕೊಂಡು ಅವ್ರಿಗೆಲ್ಲ ಉಪಚಾರ ಮಾಡ್ಲಿಕ್ಕೆ ನಂಗಾಗಲ್ಲ. ಆದರೆ ಎಲ್ಲರೂ ನನಗೆ ಪ್ರಸನ್ನ ಆಗ್ಲೇಬೇಕು, ಏನು ಟೆಕ್ನಿಕ್ಕು ಅಂತ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ನೀವೆಲ್ಲರೂ ಯಾವ ವ್ಯಕ್ತಿಯನ್ನ ಅಭಿಮಾನ ಪಡ್ತೀರೋ ಆ ವ್ಯಕ್ತಿಗೆ ಮಾಡಿಬಿಟ್ರೆ ನೀವೆಲ್ಲ ಸುತೃಪ್ತರಾಗ್ತೀರಾ ಇಲ್ವಾ? ಅದು ಟೆಕ್ನಿಕ್, ಅದೇ ಹೇಳುತ್ತಾರೆ. ಹಾಗಾದರೆ ಇಲ್ಲೊಂದು ಕಥಾ ಬರ್ತಾ ಇದೆ. ಅತ್ರಿ ಮಹರ್ಷಿಗಳು ಏನು ಮಾಡಿದ್ರು, ಶ್ರೀಹರಿಯನ್ನು ಕುರಿತೇ ತಪಸ್ಸು ಮಾಡ್ತಾ ಬಂದರು. ಆ ತಪಸ್ಸು ಮಾಡಿದ ರೀತಿ ಹೇಗೆ, ಅದು ವಿಶೇಷವಾದ್ದು ಗೊತ್ತು. ಅತ್ರಿ ಮಹರ್ಷಿಗಳ ಕಥಾ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ತಪಸ್ಸು ಮಾಡಿದ್ರು, ತ್ರಿಮೂರ್ತಿಗಳು ಬಂದ್ರು, ಮಕ್ಕಳಾಗಿ ಬಂದ್ರು, ಇವರು ಬೆಳೆಸಿದ್ರು, ಹೊರಟೋದ್ರು, ಇಷ್ಟೇ ಅಲ್ಲ. ನಮ್ಮ ಜೀವನದಲ್ಲಿ ಸಾಧನೆಗೆ ಬೇಕಾದ ಅಪರೂಪದ ರಹಸ್ಯವನ್ನು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ. ಅವರು ಚಿಂತನೆ ಮಾಡಿದ್ದೇನು, ಶ್ರೀಹರಿಯನ್ನೇ ಚಿಂತನೆ ಮಾಡಿದ್ದು. ಏನಂತ ಚಿಂತನೆ ಮಾಡಿದರು? ಬ್ರಹ್ಮನಲ್ಲಿ ಬ್ರಹ್ಮನಾಮಕ, ರುದ್ರನಲ್ಲಿ ರುದ್ರನಾಮಕ. ಬ್ರಹ್ಮಣಿ ಬ್ರಹ್ಮನಾಮಾಸು ಶಿವರೂಪಿ ಶಿವೇಸ್ಥಿತ. ಆ ಚಿಂತನೆ ಮಾಡಿದ್ದಕ್ಕೆ ಅವರು ಚಿಂತನೆ ಮಾಡಿದ್ದು ಯಾರನ್ನ? ಶ್ರೀಹರಿಯನ್ನು ಮಾತ್ರ, ಶ್ರೀಹರಿಯನ್ನು ಮಾತ್ರ. ಆದರೆ ಮೂವರು ಬಂದರು. ಅದಕ್ಕೆ ಬ್ರಹ್ಮದೇವರನ್ನ ರುದ್ರದೇವರನ್ನ ಕೇಳುತ್ತಾರೆ. ಒಬ್ಬೊಬ್ಬರು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ನಿಮಗೂ ತಪಸ್ಸು ಮಾಡಿದ್ರೆ ಹೊರತು ಬರಲ್ಲ, ತಪಸ್ಸು ಮಾಡಿದ್ರೂ ದರ್ಶನ ಕೊಡಲ್ಲ ಅಂತಹದ್ದು. ನಾನು ಒಬ್ಬರ ಕುರು ತಪಸ್ಸು ಮಾಡಿದರೆ ಮೂವರು ಬಂದದ್ದು ಹೇಗೆ ಅಂತ ಪ್ರಶ್ನೆ ಮಾಡುತ್ತಾರೆ. ಅವಾಗ ಅವರು ಹೇಳುತ್ತಾರೆ, ನನ್ನ ಕುರಿತು ನೀನು ಪ್ರತ್ಯೇಕವಾಗಿ ತಪಸ್ಸು ಮಾಡದಿದ್ರೂ ಕೂಡ ನನ್ನೊಳಗಿರುವ ದೇವರನ್ನ ಬ್ರಹ್ಮನೊಳಗೆ ಬ್ರಹ್ಮನಾಮಕ ಅಂತ ಉಪಾಸನೆ ಮಾಡಿದೆಯಲ್ಲ, ನನ್ನ ಬಿಂಬ ಬ್ರಹ್ಮನಾಮಕ, ಆತನ ಸಂತೋಷಗೊಳಿಸಿದ್ದಿ, ಆತ ಸಂತೋಷ ಪಟ್ಟರೆ ನಾನು ಸಂತೋಷ ಪಡಲ್ವ? ಪಟ್ಟೇ ಪಡಬೇಕಲ್ಲ. ಕನ್ನಡಿ ಮುಂದೆ ನಾವು ನಿಂತೀವಿ, ನಾವು ನಕ್ಕು ಸಂತೋಷದಿಂದ ನಕ್ಕು, ಮತ್ತೆ ನಮ್ಮ ಪ್ರತಿಬಿಂಬ ಸಿಟ್ಟಾಗಿರುತ್ತಾ? ಅದೂ ಅಷ್ಟೇನಾಗತ್ತಲ್ಲ. ಅಂದರೆ ಬಿಂಬವನ್ನು ಸಂತೋಷಗೊಳಿಸಿದರೆ ಪ್ರತಿಬಿಂಬ ಸಂತೋಷ ಪಟ್ಟೇ ಪಡುತ್ತೆ. ಇದು ಶುಕಾಚಾರ್ಯರು ಪ್ರಯೋಗ ಮಾಡಿದ ಟೆಕ್ನಿಕ್. ಇಡೀ ಶ್ರೀನಿವಾಸನ ಹಿಂದೆ ಎಷ್ಟು ಜನ ದೇವತೆಗಳು ಎಲ್ಲರ ಗುಂಪಿರುವಾಗ ಸ್ವಾಮಿಗೊಬ್ಬನಿಗೆ ಊಟ ಹಾಕಿ ಆತ ತೃಪ್ತನಾದ ಕೂಡಲೇ ಎಲ್ಲರ ಹೊಟ್ಟೆ ತುಂಬಿತು. ಹೌದ್ ತಾನೆ, ಯಾರೂ ಊಟ ಮಾಡಲಿಲ್ಲ, ಎಲ್ಲರಿಗೂ ಹೊಟ್ಟೆ ತುಂಬಿದಕ್ಕೆ ಜಾಸ್ತಿ ಆಯ್ತದು. ಯಾಕೆ? ಒಬ್ಬನಿಗೆ ಹಾಕಿದ್ರೆ ಸಾಕು. ಇದು ದೇವರಲ್ಲಿರುವ ಟೆಕ್ನಿಕ್. ಅದನ್ನು ಹೇಳ್ತಾ ಇದ್ದಾರೆ. ನಾವು ಕೂಡ ಹಾಗಾದ್ರೆ ಸಾಧನೆ ಹೇಗೆ ಮಾಡಬೇಕು ಅಂದರೆ, ನಮ್ಮ ಒಳಗಿರುವ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರೆ ಅವರವರಲ್ಲೆಲ್ಲ ನನ್ನ ಬಿಂಬಮೂರ್ತಿಯೇ ಅವರಲ್ಲಿ ಆಯಾ ಹೆಸರಿಂದಿದ್ದಾನೆ ಅಂತ ತಿಳಿದು ನಮ್ಮ ಬಿಂಬಮೂರ್ತಿಯನ್ನೇ ನಾವು ವಿಶೇಷವಾಗಿ ಸಂತೋಷಗೊಳಿಸಿದರೆ ಸಾಕು. ಏನಾಗುತ್ತವಾಗ? ಇಡೀ ತತ್ವಾಭಿಮಾನಿಗಳೆಲ್ಲ ಒಬ್ಬೊಬ್ಬರನ್ನ ನಾವು ಮುಂದಿಟ್ಟುಕೊಂಡು ಉಪಾಸನೆ ಮಾಡಿದರೆ ಹೇಗೆ ಸಂತೋಷ ಪಡಬೇಕೋ ಹಾಗೆ ಸಂತೋಷ ಪಟ್ಟು ಎಲ್ಲರೂ ವರವನ್ನು ಕೊಡುತ್ತಾರೆ, ಎಲ್ಲರ ಪರೋಕ್ಷವೂ ಆಗಿಬಿಡುತ್ತೆ. ಇದು ಒಳಗೆ ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ಈ ರಹಸ್ಯವನ್ನ ಅರಣ್ಯಕಾಚಾರ್ಯ ಎತ್ತಿ ತೋರುತ್ತಾರೆ. ಬಡದ ನಂಬೋದುಂಟು. ಏನಂತ? ಏನ್ರಿ ಅರಣ್ಯಕಾಚಾರ ಒದ್ದಾಡ್ತೀರಾ? ಭಾಗವತದಲ್ಲಿ ಇಲ್ಲದನ್ನು ಹೇಳಿದ್ರ ಅವರೇನಾದ್ರೂ? ಆಚಾರ ಶಾಸ್ತ್ರದಲ್ಲಿ ಇಲ್ಲದನ್ನು ಹೇಳಿದ್ರ? ಏನ್ ಪ್ರೆಷರ್ ಹೇಳಿದ್ರ ಅವರು? ಯಾಕಷ್ಟು ಕೊಡ್ತೀರಾ ಅಂದ್ರೆ, ಇದ್ದದ್ದನ್ನ ಕಾಣಲಾರದೆ ಇರುವ ದೊಡ್ಡ ಜನರಿಗೆ ಎತ್ತಿ ತೋರಿ ಉಪಕಾರ ಮಾಡಿದ್ರು. ಇದು ಅರಣ್ಯಕಾಚಾರ ಆರಾಧನಾ ದಿವಸ ಅವರು ಮಾಡಿರತಕ್ಕಂಥ ಉಪಕಾರ ಸ್ಮರಣೆ. ಹೌದಾನೆ? ನಮಗೆ ಬಹಳ ಜನ ಕೇಳ್ತಾರೆ, ಚತುರ್ದಶಿ ಅಂದ್ರೆ ಏನು? ಉಪನಿಷತ್ತಿನಲ್ಲಿರುವಂತಹ ಉಪಾಸನೆಗಳ ಸಂಗ್ರಹ, ಒಂದೊಂದು ಉಪಾಸನೆ ಸಂಗ್ರಹ. ಅದು ನೋಡಿ ಒಬ್ಬರಂದ್ರೆ ನಮ್ಸರಿ, ಏನ್ ದೊಡ್ಡ ಸ್ಥಿತಿಯಲ್ಲಿ ಇದರಲ್ಲಿ ಉಪನಿಷತ್ತು ತೆಗೀರಿ, ಎಷ್ಟು ಉಪನಿಷತ್ತಿನಲ್ಲಿ ಎಷ್ಟು ಉಪಾಸನೆಗಳು ಕೂತಿವೆ. ಇವರು ಒಂದೊಂದು ಹೇಳ್ತಾ ಇದ್ದಾರಲ್ಲ, ಏನು ಜೀವಹೋಮ ಪ್ರಕರಣ ಅಂತ ಹೇಳಿದ್ರು, ಉಪನಿಷತ್ತು ತೆಗೀರಿ, ಭಾಷ್ಯ ತೆಗೀರಿ, ವಿಸ್ತಾರವಾಗಿದೆ. ಅಲ್ಲೆಷ್ಟು ಕೊಟ್ಟಿರುವಾಗ ಚೂರು ಚೂರು ಕೊಟ್ಟಿದ್ದಾರೆ, ಏನಂತ ಮಾಡಿದ್ದಿವರು ಅಂತ ಪ್ರಶ್ನೆ ಬರುತ್ತಲ್ಲಿ ಬಾಳದ ಬಾಯಿ ಬರುತ್ತದು. ಉತ್ತರ ಇಷ್ಟೇ, ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ದು. ಆ ಇದ್ದದ್ದನ್ನ ಒಂದು ಸಲ ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳಿ, ಎಲ್ಲಾ ಉಪನಿಷತ್ತು ಓದಿದ್ವಲ್ಲ, ಅಷ್ಟು ಉಪನಿಷತ್ತಿನಲ್ಲಿ ಅಷ್ಟು ಎಲ್ಲಾ ಉಪಾಸನೆಗಳಿವೆ ಅಂತ ಗೊತ್ತಲ್ಲ. ಉಪಾಸನೆಗೆ ಶುರು ಮಾಡಿರುವ ಇಲ್ಲ. ಯಾಕೆ? ಒಂದೊಂದು ಉಪಾಸನೆ ವಿಸ್ತಾರವಾಗಿ ಅಷ್ಟು ಉಪಾಸನೆಗಳಿರುವಾಗ ಯಾವುದನ್ನು ಮಾಡಬೇಕೋ ಯಾವುದನ್ನು ಬಿಡಬೇಕೋ ಗೊತ್ತಿಲ್ಲ. ಮಾಡ್ಲಿಕ್ಕೆ ಹೋದ್ರೆ ದೊಡ್ಡದಾಗಿ ಕೂತಿದೆ, ನಿತ್ಯ ಜೀವನಕ್ಕೆ ಎಡಕ್ತಾ ಇಲ್ಲ, ಎಲ್ಲ ದೊಡ್ಡ ದೊಡ್ಡದಾಗಿ ಕೂತ್ಕೊಂಡಿದೆ. ಅಷ್ಟೇ ಅಲ್ಲ, ಯಾವ್ದು ಮೊದಲು ಮಾಡಬೇಕು ಯಾವ್ದು ನಂತರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಎಲ್ಲ ಉಪನಿಷತ್ತು ಪ್ರವಚನ ಮಾಡ್ತೀವಿ ಕೇಳ್ತೀವಿ, ಅನುಷ್ಠಾನಕ್ಕೆ ಬಿಡೋ ಕಾಲಕ್ಕೆ ನಿಲ್, ಅದನ್ನು ತೆಗಿಬೇಕು ಅಂತ ಬಂದವರೇ ಅವರು. ನೋಡಿ, ಅಷ್ಟು ನೂರಾರು ಉಪಾಸನೆಗಳಿದ್ದರೆ ಅದರಲ್ಲಿ ಕಂಪಲ್ಸರಿ ಮಿನಿಮಮ್ ಯಾವುದು ಅಂತ ಸೆಲೆಕ್ಟ್ ಮಾಡೋದೇ ಅವರ ಅಥಾರಿಟಿ ತೋರಿಸುತ್ತೆ. ಇದು ಮಾಡಿ, ಮಿನಿಮಮ್ ಇದನ್ನು ಮಾಡಿ ಅಂತ ಹೇಳೋದರಲ್ಲಿ, ಅದರಲ್ಲೂ ಕೂಡ ಮೊದಲಿದು ಮಾಡಿ ನಂತರ ಇದು ಮಾಡಿ ಅಂತ ಹೇಳಬೇಕಾದರೆ ಅವರ ಅನುಭವ ಎಷ್ಟಾಗಿರಬೇಕು ಅನುಸಂಧಾನದ್ದು. ಅದರಿಂದ ಅದ್ಭುತವಾಗಿರತಕ್ಕಂಥ ಇಡೀ ಉಪಾಸನೆಗಳನ್ನ ಸಂಗ್ರಹಿಸಿ ಆ ಚಿಂತನೆಯಿಂದ ನಿತ್ಯ ಜೀವನದಲ್ಲಿ ಪರಿಣಾಮ ಬರುವಂತೆ ಮಾಡಿದ್ದು ಆ ಚತುರ್ದಶಿ ಮಾಡಿದ ನಮ್ಮ ವಿಷ್ಣುತೀರ್ಥರ ಅಪರೂಪದ ಕೃತಿ ಅದು. ಇವಾಗ ಏನಾಗ್ತಾ ಇದೆ, ಉಪನಿಷತ್ತಿನಲ್ಲಿರುವ ಎಲ್ಲಾ ಉಪನಿಷತ್ತುಗಳ ರಹಸ್ಯಗಳನ್ನು ಬಿಡಿಸಿ ಬಿಡಿಸಿ ಹೇಳುವ ನಮಗೆ ಅರ್ಥ ಆಗ್ತಾ ಇಲ್ಲ, ಅನುಷ್ಠಾನಕ್ಕಂತೂ ಬರ್ತಾ ಇಲ್ಲ. ಅಂತಹದ್ದು ಚತುರ್ದಶಿ ಬಂದ ಮೇಲೆ ಎಲ್ಲರೂ ಕೂಡ ಅಲ್ಲಿರುವ ಉಪಾಸನೆಗಳನ್ನ ಚುಟುಕಾಗಿ ನಿತ್ಯ ಚಿಂತನೆ ಮಾಡಿ ಆನಂದ ಪಡ್ತಾ ಇದ್ದಾರೆ. ಈ ಭಾಗ್ಯ ಕೊಟ್ಟದ್ದು ಅರಣ್ಯಕಾಚಾರ್ಯ ಹೌದೋ ಅಲ್ಲವೋ? ಅದೇ ತರ ಭಾಗವತದಲ್ಲಿ ಇಲ್ಲದ್ದನ್ನೇನು ಹೇಳಿಲ್ಲ ಅವರು. ಭಾಗವತ ಕೈಯಲ್ಲಿದ್ದರೂ ಕೂಡ ಅರ್ಥ ಆಗುವವರಿಗೆ ಅರ್ಥ ಆಯಿತು. ಯಾದವಾದಂತಹ ಮಹಾನುಭಾವರಿಗೆ ಭಾಗವತವೇ ಸಾಕು, ಅದಿಟ್ಟುಕೊಂಡೇ ಉದ್ಧಾರ ಆದರು. ಸಾಮಾನ್ಯ ಜನರಿಗೆ ಭಾಗವತ ಇದ್ರೂ ಕೂಡ, ಸಾಮಾನ್ಯ ಜನರು ಅಂದ್ರೆ ಪಾಂಡಿತ್ಯ ಇದ್ರೂ ಕೂಡ ಭಾಗವತವನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಯೋಗ್ಯತೆ ಇರದಂತಹ ವ್ಯಕ್ತಿಗಳು, ಓದಬೇಕಾಗದಂತಹ ವ್ಯಕ್ತಿಗಳು ಈ ಎಲ್ಲ ಗುಂಪು ಕೂತಿದ್ರೆ ಅವರಿಗೆ ಬಿಂಬನ ಕ್ರಿಯಾ, ವಿಶೇಷವಾದ ಬಿಂಬ ಪ್ರತಿಬಿಂಬ ಭಾವ, ಭಗವಂತನ ಚಿಂತನೆ ಜೀವನದಲ್ಲಿ ಹೇಗೆ ಮಾಡಬೇಕು ಅಂತ ಸಾರೋದ್ಧಾರದಲ್ಲಿ ತಿಳಿಸಿಕೊಟ್ಟರು. ಅದ್ಭುತವಾಗಿ ತಿಳಿಸಿಕೊಟ್ಟು ಎಲ್ಲರಿಗೆ ನೋಡಿ ಸಾರೋದ್ಧಾರ ಅವರ ವಿಶೇಷ. ಸಾರೋದ್ಧಾರ ಅಂದ್ರೆ ಭಾಗವತದಲ್ಲಿ ಸಂಗ್ರಹ ಮಾಡಿದ ಶ್ಲೋಕಗಳ ಪಟ್ಟಿ ಎಂದು ನೋಡಬೇಡಿ, ಅದಕ್ಕೆ ಅವರು ಬರೆದ ವ್ಯಾಖ್ಯಾನ ಇದೆ. ಸಾರೋದ್ಧಾರ ಟೀಕಾ ಅಂತ ಬರೆದಾರೆ ಅವರು. ಅದನ್ನು ನೋಡಿ, ಅದನ್ನು ಓದಿದ ಮೇಲೆ ಮತ್ತು ಭಾಗವತ ಹೇಳುವ ಕಾಲಕ್ಕೆ ಆ ಹೇಳುವ ಭಾಗವತವೇ ಬೇರೆದಾಗಿ ಬರುತ್ತೆ. ಅದು ಸಾರೋದ್ಧಾರ ನೋಡದೇ ಇರುವಾಗ ಭಾಗವತ ಬೇರೆದಾಗೆ ಬರುತ್ತೆ ಸಾಮಾನ್ಯ ಜನರಿಗೆ. ಆ ತರ ಇಂಥ ಉಪಕಾರವನ್ನು ಮಾಡಿ ನಮ್ಮ ಕೈಯಲ್ಲೇ ಇರುವಂತಹ ವಸ್ತುವಿನ ಬೆಲೆ ನಮಗೆ ಗೊತ್ತಿಲ್ಲದೆ ಒದ್ದಾಡುವಾಗ ಅದು ಬೆಲೆ ತಿಳಿಸಿಕೊಟ್ಟ ಮಹಾನುಭಾವರೇ ನಮ್ಮ ಅರಣ್ಯಕಾಚಾರ್ಯರು. ಅಂಥ ಮಹಾನುಭಾವರ ಪುಣ್ಯದಿನ, ಅವರ ಅನುಗ್ರಹದಿಂದ ಭಾಗವತವನ್ನ ಇನ್ನೊಂದು 15 ನಿಮಿಷದಲ್ಲಿ ನೋಡೋಣ ಅಂದರೆ ಶ್ರೀಕೃಷ್ಣ.